गुरु ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्षणम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरु तन्नमामि।
ದಿವ್ಯಾತ್ಮಸ್ವರೂಪಿಗಳೇ, ಆತ್ಮಬಂಧುಗಳೇ, ಭಜಗೋವಿಂದಂ ಶ್ಲೋಕಗಳ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ನಾಲ್ಕನೇ ಶ್ಲೋಕದಲ್ಲಿ ನಾವು ಮೊದಲನೇ ಚರಣವನ್ನು ತಿಳಿದುಕೊಂಡಿವೆ. ನಳಿನೀದಳಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿಧಿವ್ಯಾಧಿಮಾನಗ್ರಸ್ತಂ ಲೋಕಂ ಶೋಕಹತಂಚ ಸಮಸ್ತಂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತಿ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ಏನ ಹಿ ರಕ್ಷತಿ ಡುಕ್ರಂ ಕರಣೇ. The water drop in the lotus leaf trembles, so too is life, precarious and unstable. Know it to be in the grip of disease and anxiety and smitten with sorrow. Kamala patrada melina gulle neerina gulle chanchalavagide. ಅದರಂತೆ ಮಾನವನ ಜೀವನ ಅಸ್ಥಿರವಾಗಿದೆ, ಚಂಚಲವಾಗಿದೆ. ವಿದ್ಯಾಧಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಈ ಸಮಸ್ತ ಲೋಕವು, ಸಮಸ್ತ ಜಗತ್ತು, ಪ್ರಪಂಚ ದುಃಖದಿಂದ ಕೂಡಿದೆ, ಶೋಕದಿಂದ ಕೂಡಿದೆ, ನೋವು ನಲಿವುಗಳಿಂದ ಕೂಡಿದೆ, ದುಃಖ ದುಮ್ಮಾನಗಳಿಂದ ಕೂಡಿದೆ. ಇನ್ನೂ ವ್ಯಾಧಿ ಅಭಿಮಾನ ಎರಡರಿಂದ ಕೂಡಿದೆ ಎಂದು ವಿದ್ಯೆ ತಿಳಿದುಕೋ. ಈ ವಿಷಯದ ಬಗ್ಗೆ ನಾವು ಈಗ ತಿಳಿದುಕೊಳ್ಳಬೇಕು. ಮೊದಲು ಲೋಕಂ ಶೋಕ ಹತಂಚ ಸಮಸ್ತಂ, ಈ ಸಮಸ್ತ ಲೋಕವು ದುಃಖಪೂರಿತವಾಗಿದೆ. ಹೇಗೆ? ನಮ್ಮ ಋಷಿ ಮುನಿಗಳು ಹೇಳ್ತಾರೆ, ಅಸ್ಥಿರಂ ಜೀವನಂ ಲೋಕೆ, ಅಸ್ಥಿರಂ ಯೌವನಂ ಧನಂ, ಅಸ್ಥಿರಂ ದಾರಪುತ್ರಾದ್ಯಃ ಧರ್ಮಕೀರ್ತಿ ದ್ವಯಂ ಸ್ಥಿರಂ. ಅಸ್ಥಿರಂ ಜೀವನಂ ಲೋಕೆ, ಈ ಲೋಕದಲ್ಲಿ ಜೀವನವು ಅಸ್ಥಿರ. ಈ ಲೋಕದಲ್ಲಿ ಅಸ್ಥಿರಂ ಯೌವನಂ ಧನಂ, ಈ ಯೌವನವಾದಂತಹ ಸ್ಥಿತಿ ವಯಸ್ಸಿದೆಯಲ್ಲ ಅದು, ಮತ್ತು ಹಣ ಧನಂ ಹಣಂ ಇವು ಪಣಂ ಇದು ಕೂಡ ಅಸ್ಥಿರ. ಅಸ್ಥಿರಂ ದಾರಪುತ್ರಾದ್ಯಃ, ದಾರ ಅಂದರೆ ಹೆಂಡತಿ, ಪುತ್ರ ಅಂದರೆ ಮಕ್ಕಳು, ಇವು ಕೂಡ ಸ್ಥಿರವಾಗಿಲ್ಲ. ಮತ್ತೆ ಸ್ಥಿರವಾದಂಥದ್ದೇನು? ಧರ್ಮಕೀರ್ತಿ ದ್ವಯಂ ಸ್ಥಿರಂ, ಧರ್ಮಕೀರ್ತಿ ಎಂಬುವು ಮಾತ್ರ ಸ್ಥಿರವಾಗಿರ್ತವೆ, ಉಳಿದವೆಲ್ಲ ಅಸ್ಥಿರವಾಗಿವೆ. ಮಾನವ ಜಗತ್ತಿಗೆ ಅಳುತ್ತಾ ಈ ಜಗತ್ತಿಗೆ ಬರ್ತಾ ಇದ್ದಾನೆ. ಪ್ರತಿಯೊಬ್ಬ ಮಗು ಹುಟ್ಟಿದ ತಕ್ಷಣ ಕೆವು ಅಂತ ಕೇಕೆ ಆಗುತ್ತೆ, ನಗ್ತಾ ಬರಲ್ಲ. ಹೆರಿಗೆ ಆಗುತ್ತೆ ಅಂತಂದ್ರೆ ಹೊರಗೆಲ್ಲ ಕಾಯ್ತಾ ಇರ್ತಾರೆ, ಅವ್ರ ಗುರ್ತೇನು ಅಂತಂದ್ರೆ ಮಗು ಕೇಕೆ ಹಾಕೋದು. ಕೆವು ಅಂತ ಕೇಕೆ ಹಾಕಿದ್ರೆ ಮಗು ಹೆಣ್ಣು ಗಂಡು ಹುಟ್ಟಿದೆ, ಹತ್ಕೊಂತ ಬಂದಿದೆ. ಎಲ್ಲನ ಕೇಳಿದ್ರೆ ಮಗು ನಗ್ನಗ್ತಾ ಜಗತ್ತಿಗೆ ಬಂದಿದೆ ಅಂತ ಇಲ್ಲ, ಅಳ್ತಾನೆ ಬರೋದು. ಅವನು ಯೋಗಿ ಆಗ್ಲಿ ಭೋಗಿ ಆಗ್ಲಿ ಜೋಗಿ ಆಗೋದೇನು, ಆಮೇಲೆ ನಂತರ ಆಗ್ತಾರೆ, ಹುಟ್ಟುವಾಗ ಮಾತ್ರ ಅಳ್ತಾನೆ ಬರ್ತಾರೆ. ಜಗತ್ತಿಗೆ ಅಳುತ್ತಾ ಬರುತ್ತಾನೆ ಮನುಷ್ಯ, ಅಳುತ್ತಲೇ ಬದುಕುತ್ತಾನೆ, ಅಳುತ್ತಲೇ ಸಾಯುತ್ತಾನೆ. ಈಗಿಷ್ಟು ಜನ ಇಲ್ಲಿ ಕುಂತಿದ್ದಾರೆ, ಮುಖದ ಮೇಲೆ ಮುಗುಳ್ನಗೆ ಕಾಣ್ತಾ ಇದ್ದೆ, ಆದರೆ ಒಳಗೆ ನಗು ಇಲ್ಲ, ಯಾವುದೋ ಒಂದು ದುಃಖ ಇದೆ, ಯಾವುದೋ ಒಂದು ದುಗುಡ, ಯಾವುದೋ ಒಂದು ದುಮ್ಮಾನ, ಯಾವುದೋ ಒಂದು ಶೋಕವಿದೆ, ಅಸಮಾಧಾನವಿದೆ, ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಹಣವಂತರು, ಲಕ್ಷಾಧಿಕಾರಿ, ಕೋಟಾಧೀಶ್ವರರು, ಅವ್ರು ನೆಮ್ಮದಿಯಾಗಿರ್ಬೋದು, ಅವ್ರಿಗೆ ಎಲ್ಲ ಅನುಕೂಲಗಳಿರ್ತವೆ, ಬಂಗಲ ಇರುತ್ತೆ, ಕಾರ್ ಇರುತ್ತೆ, ಫೋನ್ ಇರುತ್ತೆ, ಫ್ಯಾನ್ ಇರುತ್ತೆ, ತಿನ್ನಲಿಕ್ಕೆ ಪದಾರ್ಥಗಳಿರ್ತವೆ, ಕಟ್ಟಲಿಕ್ಕೆ ಬಟ್ಟೆ ಇರ್ತವೆ, ಬೇಕಾದಷ್ಟು ದುಡ್ಡಿದೆ. ಆರ್ ದೇ ಹ್ಯಾಪಿ? ಜಸ್ಟ್ ಗೋ ಅಂಡ್ ಆಸ್ಕ್, ಆರ್ ಯು ಹ್ಯಾಪಿ ಅಂತ. ನೋ, ಐ ಆಮ್ ನಾಟ್ ಹ್ಯಾಪಿ ಅಂತ. ದೊಡ್ಡ ಅಧಿಕಾರ ಇದೆ, MLA ಅಂತೀರಿ, MP ಅಂತೀರಿ, ಚೀಫ್ ಮಿನಿಸ್ಟರ್ ಅಂತೀರಿ, ಪ್ರೈಮ್ ಮಿನಿಸ್ಟರ್ ಅಂತೀರಿ, ಗೋ ಅಂಡ್ ಆಸ್ಕ್ ದೇಮ್. ಸಂತೋಷವಾಗಿದ್ದೀರಾ ನೀವು? ದೇ ಆರ್ ನಾಟ್ ಹ್ಯಾಪಿ. ಯಾವುದೊಂದು ಬಾಧೆ, ಯಾವುದೊಂದು ಸಮಸ್ಯೆ ಕಾಡ್ತಾನೇ ಇರುತ್ತೆ, ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳಿಂದ ನರಳುತ್ತಿರ್ತಾನೆ ಮನುಷ್ಯ. ಯಾಕಂದ್ರೆ ಋಷಿಗಳು ಹೇಳಿಬಿಟ್ಟಿದ್ದಾರೆ, ಲೋಕಂ ಶೋಕ ಹತಂಚ ಸಮಸ್ತಂ. ಈ ಲೋಕದಲ್ಲಿ ಸುಖ, ನೆಮ್ಮದಿ, ಶಾಂತಿ ಇಲ್ಲ, ಶೋಕವಿದೆ, ಸುಖವಿಲ್ಲ, ಶೋಕವಿದೆ. ಯಾವುದೋ ಒಂದು ಅವನ ಮನಸ್ಸನ್ನು ದಹಿಸ್ತಾ ಇದೆ. ಚಿತಾದಹಂತಿ ನಿರ್ಜೀವಂ, ಚಿಂತಾದಹಂತಿ ಸಜೀವಂ. ಚಿತೆ ಬೆಂಕಿ, ನಿರ್ಜೀವ ವಸ್ತುವನ್ನು ಸುಡುತ್ತದೆ, ಚಿಂತೆ ಎಂಬುದು ಸಜೀವ ವಸ್ತುವನ್ನೇ ಸುಡ್ತದ. ಇಂಥ ಜಗತ್ತಿಗೆ ನಾವು ಬಂದಿದ್ದೇವೆ. ಇಲ್ಲಿ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆನಂದವಿಲ್ಲ, ಎಲ್ಲ ತೋರಿಕೆ, ಸುಖವಾಗಿದ್ದ ಕಂಡು ಬರ್ತಾ ಇದೆ. ಡಾಕ್ಟರ್ಗೆ ಹೋಗಿ ಕೇಳಿ, ಸಂತೋಷವಾಗಿದ್ದೀಯ? ಸಂಪಾದನೆ ಮಾಡ್ತಾ ಇದ್ದಾನೆ, ಮಕ್ಕಳಿಗೆ ಹೆಂಡತಿಗೆ ಯಾವ ರೋಗ ಬರಲ್ಲ, ಔಷಧಿ ಕೊಡ್ತಾನೆ. ಡಾಕ್ಟರ್, ಚೆನ್ನಾಗಿದ್ದೀರಾ, ಸುಖವಾಗಿದ್ದೀರಾ? ಎಲ್ಲೇ ಸುಖ ಅಂತಾನೆ. ಯಾಕೆ? ಎಲ್ಲ ಇದ್ದು ಏನ್ ಪ್ರಯೋಜನ? ಮೈ ವೈಫ್ ಈಸ್ ನಾಟ್ ಕೋಆಪರೇಟಿಂಗ್, ನನ್ನ ಹೆಂಡತಿ ಹತ್ರ ನನ್ನ ಸಹಕಾರ ಇಲ್ಲ, ನನ್ನ ಎಸ್ ಅಂದ್ರೆ ನೋ ಅಂತಾಳೆ, ನನ್ನ ನೋವಂದ್ರೆ ಎಸ್ ಅಂತಾಳೆ. ಎಲ್ಲ ಸಮಾಧಾನ, ಪೀಡೆ ಇದು, ಈ ನೋವು ತಿಂತ ಇದೆ ನನ್ನ ಮನಸ್ಸನ್ನು. ಐ ಆಮ್ ನಾಟ್ ಹ್ಯಾಪಿ. ಕಾಂಟ್ರಾಕ್ಟರ್ ಕೇಳಿ, ಏನ್ ಸರ್ ಚೆನ್ನಾಗಿ ದುಡಿತಾ ಇದ್ರಿ, ಚೆನ್ನಾಗಿದ್ದೀರಾ ಅಂತ. ಎಲ್ಲೇ ಸುಖ? ಆ ಬಿಲ್ ಬರಲಿಲ್ಲ, ಈ ಬಿಲ್ ಬರಲಿಲ್ಲ, ಅಲ್ಲಿ ದುಡ್ಡು ಬರಬೇಕು, ಇಲ್ಲಿ ದುಡ್ಡು ಬರಬೇಕು, ಅಲ್ಲಿ 5 ಲಕ್ಷ ಕಟ್ಟಬೇಕು, ಇಲ್ಲಿ 10 ಲಕ್ಷ ಕಟ್ಟಬೇಕು. ರಾತ್ರಿ ಆಗಲಿ ಇದೇ ಚಿಂತೆ ಆಗಿಬಿಟ್ಟಿತ್ತು ನನಗೆ. ಪ್ರೊಫೆಸರ್ ಹೋಗಿ ಕೇಳಿ, ಏನ್ ಸರ್ ಚೆನ್ನಾಗಿದ್ದೀರಾ, ನೀವು ಸಂತೋಷವಾಗಿದ್ದೀರಾ? ಎಲ್ಲ ಸರಿ, ಕೈ ತುಂಬಲು ಸಂಬಳ ಬರ್ತತೆ, ದುಡ್ಡಿಗೇನು ಕೊರತೆ ಇಲ್ಲ, ಹೆಂಡತಿಗೆ ಆರೋಗ್ಯ ಚೆನ್ನಾಗಿಲ್ಲ, ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಆರೋಗ್ಯ ಅಷ್ಟೇ, ಎಲ್ಲಿದೆ ಸುಖ? ಇದ್ದಂಗೆ ಆಭಾಸ ಆಗುತ್ತೆ, ಕಾಣಿಸುತ್ತೆ ಸುಖ ಇಲ್ಲ. ಇಂಜಿನಿಯರ್ ಹೋಗಿ ಕೇಳಿ, ಸುಖವಾಗಿದ್ದೀರಾ ಸರ್, ನೀವು ಆರ್ಕಿಟೆಕ್ಟ್ ಅಲ್ಲ, ನೀವು ಬಿಲ್ಡಿಂಗ್ಗಳು ಕಟ್ಸಿದ್ದೀರಿ, ದುಡ್ಡು ಬೇಕಾದಷ್ಟು ದುಡ್ತಾ ಇದ್ದೀರಿ, ಎಲ್ಲ ಚೆನ್ನಾಗೇ ಇದೆ, ಆದರೆ ಬೇವ್ ಬುಡುಗಿದ್ದಾನೆ, ಅವನಿಗೆ ಫಿಟ್ಸ್ ಬರ್ತಾ ಇದೆ, ಮೂರ್ಛೆ ರೋಗಿ ಅವನಿಗೆ, ಎಷ್ಟು ಡಾಕ್ಟರ್ಗಳು ತೋರಿಸಿದ್ರು ವಾಸಿ ಆಗ್ತಾ ಇಲ್ಲ, ಎಲ್ಲ ಇದ್ದು ಏನ್ ಪ್ರಯೋಜನ ಅಂತ. ಒಬ್ಬ ಆಫೀಸರ್ ಹೋಗಿ ಕೇಳಿ, ಏನ್ ಸರ್ ಸಂತೋಷವಾಗಿದ್ದೀರಾ ನೀವು? ಎಲ್ಲೇ ಸಂತೋಷ ರೀ, ಪ್ರಮೋಷನ್ ಬರ್ಬೇಕಾಯ್ತು, ಇನ್ನೂ ಪ್ರಮೋಷನ್ ಕೊಡ್ತಾ ಇಲ್ಲ, 5 ವರ್ಷದಿಂದ ಕಾಯ್ತಾ ಇದ್ದೀನಿ, ಅದೇ ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು ನನಗೆ. 3 ದಿನದ ಸಂತೆಯಲ್ಲಿ ಚಿಂತೆಯ ಬದುಕಿನಲ್ಲಿ ನರಳುತ್ತಾ ಇದ್ದೀವಿ. ಪನ್ನೆಂಡು ಚಿಂತೆಗಳು ಮಾನವನ್ನೇ ಪೀಡಿಸ್ತುನ್ನಾಯಿ. ಪುಟ್ಟುಟ ಒಕ ಚಿಂತ, ಭೂಮಿ ಮೂಡುತ ಚಿಂತ, ಸಂಸಾರ ಒಕ ಚಿಂತ, ಚಾವು ಚಿಂತ, ಬಾಲ್ಯವಂತೆಯ ಚಿಂತ, ವಾರ್ಧಕ್ಯಮೊಕ ಚಿಂತ, ಜೀವಿಂಚುಟೊಕ ಚಿಂತ, ಚೆಡುಪು ಚಿಂತ, ಕರ್ಮಲನ್ನೇ ಚಿಂತ, ಕಷ್ಟಮು ಒಕ ಚಿಂತ, సంతసమక చింత రోగ చింత. 12 చింతల చింత చెట్టు క్రింద కూర్చొని చింత లేకుండా ఉండాలంటే ఎలా? సర్వ చింతల బాపెడు సర్వేశ్వరా శక్తి, కొనుడు ఇకనైన ప్రజలారా కోరికె మీరా. ఈ 12 చింతలు మానవుని దిగజార్చినాయి. సో మ్యాన్ ఈజ్ నాట్ హ్యాపీ. యావాగి ఎంత సమస్య బంధు బిళత్తు హేళకాగల. అనిరీక్షితవాగి బర్తక్కంత ఘటనలు చింతెల్లి ముళుగుసి పెడతావు మనుషులను. ఇట్ ఈస్ జనరల్ స్టేట్మెంట్, నో మ్యాన్ ఈజ్ హ్యాపీ. సెప్టెంబర్ 11వ తారీఖు 2001 ಅಮೆರಿಕದಲ್ಲಿಯ ಬೋಸ್ಟನ್ ಸಿಟಿಯಿಂದ ಒಂದು ವಿಮಾನ ಮೇಲಕ್ಕೆ ಹಾರಿತು. ಆಲ್ ಆರ್ ಹ್ಯಾಪಿ, ಬಹಳ ಸಂತೋಷವಾಗಿದ್ದಾರೆ. ಸ್ವಲ್ಪ ಹೊತ್ತು ಆದ ನಂತರ ಟೆರರಿಸ್ಟ್ ಒಂದು ಅನೌನ್ಸ್ ಮಾಡಿದರು ವಿಮಾನದಲ್ಲಿ, ಇನ್ನೊಂದು 20-25 ನಿಮಿಷಗಳ ಒಳಗಾಗಿ ಈ ವಿಮಾನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಡಿ ಹೊಡೆಯುತ್ತೆ, ನೀವೆಲ್ಲರೂ ಸಾಯ್ತೀರಿ. ಹಾ ಅಂತಂದ್ರೆ ಎಲ್ಲರೂ ಜಸ್ಟ್ 20-25 ನಿಮಿಷಗಳಲ್ಲಿ ಎಲ್ಲರೂ ಸಾಯ್ತೀರಿ. ನಿಮ್ಮಲ್ಲಿ ಸೆಲ್ಫೋನ್ಗಳಲ್ಲಿ ಇದ್ರೆ ಅಂತಿಮ ಸಂದೇಶ ನಿಮ್ಮ ಮನೆಗಳಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಕಳಿಸ್ಕೊಳ್ಬೋದು. ಅವರ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿರುತ್ತೆ ಸ್ವಲ್ಪ ಊಹೆ ಮಾಡಿ. ಅಷ್ಟು ತನಕ ಹ್ಯಾಪಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಎಲ್ಲ ಟಿಕ್ ಟಿಕ್ ಟಕ್ ಟಕ್ ಅಂತದವಾಗಿ ಸೆಲ್ಫೋನ್ಗಳು. ಅಮ್ಮ ಹೊರಟೆ ನಾನು, ನಾನು ಸಾಯ್ತಾ ಇದ್ದೀನಿ. ಮಗು ನಾನು ಸಾಯ್ತಾ ಇದ್ದೀನಿ. ಅಪ್ಪಾಜಿ ನಂದು ಮುಗಿತ ಕೆಲಸ. ಒಬ್ಬರಾದ್ರೂ ಉಳಿದ್ರ ಎಲ್ಲರೂ ಸಾಯ್. ಆ 15-20 ನಿಮಿಷಗಳ ಕಾಲ ಅವರ ಮನಸ್ಸಿನ ವೇದನೆ, ಅವರ ಚಿಂತೆ, ಅವರ ಶೋಕ, ಅವರ ದುಃಖ ಎಷ್ಟಿರ್ಬೋದು. ಅನಿರೀಕ್ಷಿತವಾಗಿ ಈ ರೀತಿ ಘಟನೆಗಳು ಸಂಭವಿಸುತ್ತವೆ. ಈ ದುಃಖಗಳನ್ನು, ಈ ದುಮ್ಮಾನಗಳನ್ನು ಯಾರು ಪಾರು ಮಾಡ್ತಾರೆ, ಹೇಗೆ ಪಾರು ಮಾಡ್ತಾರೆ, ಇದು ಸಾಧ್ಯವೇ? ಯಾವುದೋ ಒಂದು ಸಮಸ್ಯೆ ಬಂತಿಗೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಅಲ್ಲಿಗೆ ಮುಕ್ತಾಯವಾಯ್ತಾ ದುಃಖ? ಮಾರನೇ ದಿನ ಇನ್ನೊಂದು ಸಮಸ್ಯೆ ಹುಟ್ಟುಕೊಳ್ಳುತ್ತೆ, ಅದನ್ನು ನಿವಾರಿಸ್ತೇವೆ, ಇನ್ನೊಂದು ಹುಟ್ಟುಕೊಳ್ಳುತ್ತೆ. ಇಟ್ಸ್ ಎ ಚೈನ್. ಬುದ್ಧನ ಕಾಲದಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಒಂದು ವನದಲ್ಲಿ ತಂಗಿದ್ದ ಬುದ್ಧ, ಸಾವಿರಾರು ಜನ ಬರ್ತಾ ಇದ್ದಾರೆ, ಅವನ ಆಶೀರ್ವಾದ ಪಡಿತಾ ಇದ್ದಾರೆ, ಧರ್ಮ ಸಂದೇಶ ನೀಡ್ತಾ ಇದ್ದಾನೆ, ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡ್ತಾ ಇದ್ದಾನೆ, ಬಹಳ ಜನ ಶಿಷ್ಯರಾಗ್ತಾ ಇದ್ದಾರೆ, ಭಿಕ್ಷುಕರಾಗ್ತಾ ಇದ್ದಾರೆ, ಅವನ ಪ್ರವಚನ ಕೇಳ್ತಾ ಇದ್ದಾರೆ. ಹೀಗೆ ದಿನಗಳು ಕಳೀತಾ ಇದ್ದಾವೆ. ಕಿಶಾ ಗೌತಮಿ ಎಂಬ ಹೆಣ್ಣುಮಗಳಿಗೆ ಒಬ್ಬನೇ ಮಗ, ಚಿಕ್ಕ ಹುಡುಗ, ಹಾವು ಕಚ್ಚಿತವನು ಸತ್ತ. ಅವಳ ದುಃಖ ವರ್ಣನಾತೀತವಾಯಿತು. ದಿಕ್ಕಿಲ್ಲ ಹೆಣ್ಮಗಳಿಗೆ, ಮಗ ಒಬ್ಬನೇ ಆಧಾರವಾಗಿದ್ದ. ಅಳ್ತಾ ಇದ್ದಾಳೆ ಆ ಹೆಣದ ಮುಂದೆ ಕುಳಿತುಕೊಂಡು. ಯಾರೋ ಹೇಳಿದರು, ಭಗವಾನ್ ಬುದ್ಧರು ಬಂದಿದ್ದಾರೆ, ನೀನು ಹೋಗ್ತಾಯಿ. ಆ ಬುದ್ಧನ ಆ ಶವದ ಮೇಲೆ ಕೈ ಇಟ್ಟರೆ ಆಯ್ತು, ಪ್ರಾಣ ಬರುತ್ತೆ ನಿನ್ನ ಮಗನಿಗೆ, ಆ ನಂಬಿಕೆ ನಮಗಿದೆ. ಎಷ್ಟೊಂದು ಧೈರ್ಯ ಬಂತು. ಹೆಣವನ್ನು ಹೊತ್ಕೊಂಡು ತೆಗೆದುಕೊಂಡು ಬರ್ತಾ ಇದ್ದಾಳೆ. ಆ ವನಕ್ಕೆ ಬಂದು ಬುದ್ಧನ ಪ್ರವಚನ ನಡೀತಾ ಇದೆ. ಜೀವನದ ನಶ್ವರತೆ ಬಗ್ಗೆ ಹೇಳ್ತಾ ಇದ್ದಾನೆ. ಸರ್ವಂ ದುಃಖಂ ದುಃಖ ಸಮುದಾಯ, ದುಃಖ ನಿರೋಧ, ದುಃಖ ನಿರೋಧ ಮಾರ್ಗವೆಂಬ ಆರ್ಯ ಸತ್ಯಗಳ ಬಗ್ಗೆ ಬುದ್ಧ ಪ್ರವಚನ ರೂಪದಲ್ಲಿ ತಿಳಿಸ್ತಾ ಇದ್ದಾನೆ. ದೂರದಿಂದ ಬರ್ತಕ್ಕಂಥ ಈ ಹೆಣ್ಮಗಳನ್ನು ನೋಡಿದ ಬುದ್ಧನಿಗೆ ಅರ್ಥವಾಯಿತು. ಅಷ್ಟಕ್ಕೆ ಪ್ರವಚನ ನಿಲ್ಲಿಸಿದ. ಎಲ್ಲರನ್ನು ಕಳಿಸಿದ ಆ ತಾಯಿ ಬಂದ್ಲು. ಸ್ವಾಮಿ ಅಂತ ಅಡ್ಡಬಿದ್ಲು. ಏನಮ್ಮ ಏನ್ ತೊಂದರೆ ಆಯ್ತು? ಗುರುವೇ ನನಗೊಬ್ಬನೇ ಮಗ ಹಾವು ಕಚ್ಚಿ ಸತ್ತೋಗಿದ್ದಾನೆ. ನಿಮ್ಮ ದಯೆ, ನಿಮ್ಮ ರಕ್ಷಣೆ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ಕೃಪೆ ತೋರಿದರೆ ನನ್ನ ಮಗ ಮತ್ತೆ ಬದುಕುತ್ತಾನೆ. ಬಹಳ ನರಳಿದ್ದಾರೆ. ಎಷ್ಟು ಹೇಳಿದ್ರು ಆ ಹೆಣ್ಮಗಳಿಗೆ ಅರ್ಥ ಆಗಲ್ಲ ಅಂತೇಳಿ ಬುದ್ಧ ಅಂದ. ಆಗಬಹುದು ತಾಯಿ, ಆಗಬಹುದು. ಅತ್ಯಂತ ವಿಶ್ವಾಸದಿಂದ ನೀವು ಬಂದಿದ್ದೀಯ. ಒಂದು ಕೆಲಸ ಮಾಡು, ಯಾರ ಮನೆಗಾದ್ರೂ ಹೋಗಿ ಹಿಡಿ ಸಾಸಿವೆ ಕಾಳು ತಗೊಂಡು ಬಾ, ನಾನು ಆಶೀರ್ವಾದ ಮಾಡಿ ಆ ಹೆಣದ ಮೇಲೆ ಹಾಕ್ತೀನಿ, ಅವನು ಬದುಕಬಹುದು. ಆ ತಾಯಿಗೆ ಆನಂದವಾಗಿಬಿಡ್ತು. ಸಾಸಿವೆ ಕಾಳು, ಸ್ವಾಮಿ ಹೀಗೆ ತರ್ತೀನಿ ನಾನು ಅಂತೇಳಿ ಹೆಣ ಮಲಗಿಸಿ ಎದ್ದಳು. ಬುದ್ಧ ಹೇಳಿದ, ಅಮ್ಮ ಇದಕ್ಕೊಂದು ನಿಯಮವಿದೆ. ಏನು ಸ್ವಾಮಿ ಅದು? ನಿಮಗೆ ಯಾರ ಮನೆಯಿಂದ ಸಾಸಿವೆ ಕಾಳು ತರ್ತೀವೋ ಆ ಮನೆಯಲ್ಲಿ ಇದುವರೆಗೂ ಯಾರು ಸತ್ತಿರಬಾರದು, ಅಂತ ಮನೆಯಲ್ಲಿ ತಗೊಂಬರ್ಬೇಕು ನೀನು. ಆಗ್ಲಿ ಸ್ವಾಮಿ, ತಗೊಂಬರ್ತೀನಿ. ಊರಲ್ಲಿ ಹೋದ್ಲು, ಒಂದು ಮನೆ ಬಾಗಿಲು ತಟ್ಟಿಲ್ಲ, ಹೆಣ್ಮಗಳು ಬಾಗಿಲು ತಟ್ಟಿದ್ದು. ಏನು ಬೇಕಾಗಿತ್ತು? ಸಾಸಿವೆ ಕಾಳು ಬೇಕು ಒಂದು ಹಿಡಿ. ಏ ಅದಕ್ಕೇನು ಭಾಗ್ಯ, ತಗೊಂಡು ಹೋಗಮ್ಮ ಅಂತೇಳಿ ತಗೊಂಡು ಬಂದು ಕೊಟ್ಟು ಬಹಳ ಸಂತೋಷವಾಯಿತು. ಅಮ್ಮ ನಿಮ್ಮ ಮನೇಲಿ ಯಾರು ಸತ್ತಿಲ್ವಲ್ಲಲ್ಲ, ಯಾರು ಸತ್ತಿಲ್ಲಲ್ಲ. ಅಯ್ಯೋ ಹಾಗೆ ಕೇಳ್ತೀಯಮ್ಮ, ಒಂದು ತಿಂಗಳಾಯ್ತು ನನ್ನ ಗಂಡ ತೀರ್ಕೊಂಡು ಹೋಗಿದ್ದಾನೆ. ತಗೋ ಸಾಸಿವೆ ಕಾಳು ಬೇಡ, ಇನ್ನೊಂದು ಮನೆಗೆ ಹೋದ್ಲು. ಆ ಮನೆಯಲ್ಲಿ ಕೇಳಿಲ್ಲ, ಅಲ್ಲಿ ನಮ್ಮ ಮಾವ ಸತ್ತಿದ್ದಾನೆ. ಇನ್ನೊಂದು ಮನೆಗೆ ಹೋದ್ಲು, ನಮ್ಮ ಅತ್ತೆ ಸತ್ತಿದ್ದಾಳೆ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಸೊಸೆ, ಮಗ, ಮಗಳು, ಮೊಮ್ಮಗಳು, ಮೊಮ್ಮಗ, ಪ್ರತಿಯೊಬ್ಬ ಮನೆಯಲ್ಲಿ ಯಾರೋ ಒಬ್ರು ಸತ್ತಿದ್ದಾರೆ, ಯಾರೋ ಒಬ್ರು ಸತ್ತಿ ಸಾಯಂಕಾಲದವರೆಗೆ ತಿರುಗ್ತಾ ಇದ್ದಾಳೆ. ಒಂದು ಮನೆಯೂ ಸಿಗಲಿಲ್ಲ. ಹಿಂತಿರುಗಿ ಬಂದಳು ಸಾಯಂಕಾಲ, ಬರೀ ಗೈಲಿಂದ ಬಂದಳು. ತಾಯೇ ಸಾಸಿವೆ ಕಾಳು ತಂದಿದ್ದೀಯಾ? ಕೊಡು, ಬೇಗ ಮಂತ್ರಿಸ್ತೀನಿ ನಾನು. ಸ್ವಾಮಿ ಎಲ್ಲಿ ಸಿಗಲಿಲ್ಲ, ಯಾಕೆ? ಸ್ವಲ್ಪ ಸಾಸಿವೆ ಕಾಳು ತರಲಿಕ್ಕಾಗಲಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಯಾರೋ ಒಬ್ರು ಸತ್ತಿದ್ದಾರೆ ಸ್ವಾಮಿ. ಹೌದಾ? ಹೌದು ಸ್ವಾಮಿ, ಸಾವಿಲ್ಲದ ಮನೆಯೇ ಇಲ್ಲ. ಇದೇ ಜೀವನದ ಸತ್ಯಾಂಶ ಇದು. ತಾಯಿ ನೀನು ಅರ್ಥ ಮಾಡಿಕೊಳ್ಳಬೇಕು, ಪ್ರತಿಯೊಬ್ಬರಿಗೆ ಸಾವು ಅನಿವಾರ್ಯ. ಪ್ರತಿ ಪ್ರಾಣಿ ಸಾಯಲೇಬೇಕು. ನಿನ್ನ ಮಗು ಸತ್ತಿದ್ದಾನೆ, ನೀನು ಸಾಯ್ತಿ, ನಾನು ಸಾಯ್ತೀನಿ. ಮತ್ತೆ ಹೇಗೆ ಸ್ವಾಮಿ? ಈ ದುಃಖವನ್ನು ದೂರ ಮಾಡಬೇಕು ಅಂದ್ರೆ ನಿನಗೊಂದು ಅದ್ಭುತವಾದ ನಾನು ಧ್ಯಾನದ ಪದ್ಧತಿ ಹೇಳ್ತೇನೆ, ಅದು ಮಾಡು, ನಿನ್ನ ಉಪದೇಶ ಪಡೆ ಅಂತೇಳಿ ಬುದ್ಧನು ಆ ಕಿಸಾ ಗೌತಮಿಗೆ ಉಪದೇಶ ಮಾಡ್ತಾನೆ. ಧ್ಯಾನದ ವಿಧಾನವನ್ನು ತಿಳ್ತಾನೆ. ಮಹಾಯೋಗಿನಿ ಆಗ್ತಾಳೆ ಆ ಹೆಣ್ಣುಮಗಳು, ಎಲ್ಲವನ್ನೂ ಮರೆತು ಬಿಡ್ತಾಳೆ. ಜಗತ್ತಿನಲ್ಲಿ ದುಃಖ ಇದೆ ನಿಜ, ಅದರಿಂದ ಪಾರಾಗಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ತಾಪತ್ರಯಗಳು ಕಾಡ್ತಾ ಇದ್ದಾವೆ. ತಾಪ ಅಂದ್ರೆ ಉಷ್ಣ, ಇನ್ನೊಂದರ್ಥ ದುಃಖ. ಇದನ್ನೇ ಸಂಸ್ಕೃತದಲ್ಲಿ ಆಧಿ ಅಂತಾರೆ. ಆಧಿ ಅಂದ್ರೂ ಉಷ್ಣ, ಆಧಿ ಅಂದ್ರೂ ದುಃಖ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೆ ಮೂರು ರೀತಿಯಾಗಿ ದುಃಖಗಳು ಈ ಜಗತ್ತಿನಲ್ಲಿ ಕಾಡ್ತಾ ಇರ್ತವೆ. ಆಧಿ ಭೌತಿಕ, ಆಧಿ ಆತ್ಮಿಕ, ಆಧಿ ದೈವಿಕ. ಆಧಿ ಭೌತಿಕ, ಆಧ್ಯಾತ್ಮಿಕ, ಆಧಿ ದೈವಿಕ. ಈ ದುಃಖಗಳಿಂದ ಮಾನವ ನರಳ್ತಾನೇ ಇದ್ದಾನೆ. ಆದಿ ಭೌತಿಕ, ಭೂತ ಪ್ರಪಂಚದಲ್ಲಿ ಪ್ರಾಣಿಗಳಿಂದ ಉಂಟಾಗುವಂತಹ ದುಃಖ. ಯಾರೋ ಒಬ್ಬರು ಶಿಷ್ಯರು ಹೇಳಿದ್ರು, ಒಂದು ತಿಂಗಳ ಕೆಳಗೆ ಏನೋ ಒಂದು ಪೂಜೆ ಮಾಡಕ್ ಹೊರಟಿದ್ರಂತೆ, ಒಬ್ಬ ಹುಡುಗನ ಜೊತೆಯಲ್ಲಿ ಕರ್ಕೊಂಡು ಹೋದ್ರಂತೆ. ಅವನು ಸುಮ್ಮನೆ ಇರಬಾರ್ದ, ಯಾವುದೋ ಒಂದು ಮರದಲ್ಲಿ ರಂಧ್ರ ಇದ್ದಿಟ್ಟು ಕೈ ಇಟ್ಟನಂತೆ, ಅದ್ರ ಒಳಗಿರ್ತಕ್ಕಂಥ ಚೇಳು ಕಚ್ಚಿತಂತೆ. ಅದು ಒಂದಲ್ಲ ಎರಡು ಮೂರು ಸಾರಿ ಕಚ್ಚಿದೆ, ಬಹಳ ಏನಿದೆ ಅದು ಚೇಳು. ಹಾಸ್ಪಿಟಲ್ ತೆಗೆದುಕೊಂಡು ಹೋಗೋ ಒಳಗೆ ಸತ್ವದ ಆದಿ ಭೌತಿಕ ಹಾವು ಕಚ್ಚುತ್ತೆ, ಸಾವು ಉಂಟಾಗುತ್ತೆ, ಕೆಲವರು ಬದುಕಬಹುದು. ಆದಿ ಭೌತಿಕ ಅಡವಿಯಲ್ಲಿ ಹೋಗ್ತಾ ಇರ್ತೀವಿ, ಹುಲಿ ಮೇಲೆ ಬಿದ್ದು ಹಿಂಸೆ ಕೊಡುತ್ತೆ, ಅದರಿಂದ ಸಾವು ಉಂಟಾಗುತ್ತೆ. ಒಂದು ಕರಡಿ ಮೇಲೆ ಬೀಳುತ್ತೆ, ಸಾವು ಉಂಟಾಗುತ್ತೆ. ಇವೆಲ್ಲ ಆದಿ ಭೌತಿಕ ತಾಪಗಳು, ಪ್ರಾಣಿಗಳಿಂದ ಉಂಟಾಗುವಂತಹ ದುಃಖ. ಆದಿ ಆತ್ಮಿಕ, ಆತ್ಮ ಅಂದ್ರೆ ಮನಸ್ಸು ಎಂಬ ಅರ್ಥನೂ ಇರುತ್ತೆ. ಇದೆ ಕೆಲವರಿಗೆ ಜ್ವರ ಬರಬಹುದು, ನೆಗಡಿ, ಟೈಫಾಯ್ಡ್, ಮಲೇರಿಯಾ, ಇನ್ನು ಭಯಂಕರವಾದ ರೋಗಗಳು ದಿಂದ ನರಳ್ತಾ ಇರ್ತಾರೆ. ಇದು ಕೂಡ ದುಃಖ ಉಂಟು ಮಾಡುತ್ತೆ, ದೇಹಕ್ಕೆ ನೋವು ಕೊಡುತ್ತೆ, ಅದರಿಂದ ಮನಸ್ಸಿಗೆ ನೋವು ಉಂಟಾಗುತ್ತೆ. ಇದು ಆಧ್ಯಾತ್ಮಿಕವಾದಂತಹ ನೋವುಗಳು. ಆದಿ ದೈವಿಕ ಅನಾವೃಷ್ಟಿ, ಮಳೆನೇ ಬರಲ್ಲ, ಮೇಲೆ ಆಕಾಶದ ಕಡೆಗೆ ನೋಡ್ತಾನೆ ಇರ್ತಾರೆ, ಬಿತ್ತನೆ ಆಗಿದೆ, ಮಳೆರಾಯ ಬರ್ತಾ ಇಲ್ಲ, ದೈವಿಕ ಇದು. ಬಿತ್ತನೆ ಆಗಿದೆ, ಹೆಚ್ಚಾಗಿ ಮಳೆ ಬಂದಿದೆ, ಅತಿವೃಷ್ಟಿ ಹಾಗಾದ್ರೂ ಬೆಳೆ ಆಗಲ್ಲ, ಅನಾವೃಷ್ಟಿ ಆದ್ರೂ ಬೆಳೆ ಆಗಲ್ಲ, ಅತಿವೃಷ್ಟಿನೂ ಆದ್ರೂ ಬೆಳೆ ಆಗೋದಿಲ್ಲ. ಇದಕ್ಕೆ ಬರ ಅಂತಾರೆ, ಕರುವು ಅಂತ ತೆಲುಗಿನಲ್ಲಿ ಅಂತಾರೆ. ಭೂಕಂಪ ಬರುತ್ತೆ, ದೈವಿಕವಾಗಿ ನಡ್ತಕ್ಕಂತಹ ಘಟನೆಗಳಿವು. ಮಿಂಚು ಗುಡುಗು ಸಂಭವಿಸುತ್ತವೆ, ಆ ಗುಡುಗಿನಿಂದ ಎಷ್ಟೋ ಜನ ಸಾಯ್ತಾರೆ. ಇದು ಆದಿ ದೈವಿಕವಾದಂತಹ ದುಃಖಗಳು, ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ. ಈ ಮೂರು ರೀತಿಯಿಂದ ಬರ್ತಕ್ಕಂತಹ ದುಃಖಗಳು ಮನುಷ್ಯನನ್ನು ಕಾಡ್ತಾ ಇರ್ತವೆ. ಎಲ್ಲೆಲ್ಲ ಕಷ್ಟ, ಎಲ್ಲೆಲ್ಲ ನಷ್ಟ, ಎಲ್ಲೆಲ್ಲ ದುಃಖ, ಎಲ್ಲ ಕಡೆ ಇದೆ. ಆದಿಮೇಕೋ ಮುಸೀಬತೆ ಕಹಾನಹಿ, ಆದಿಮೇಕೋ ಮುಸೀಬತೆ ಕಹಾನಹಿ, ವೋ ಕೌನ್ ಸಿ ಜಮೀನ್ ಹೈ ಜಹಾ ಆಸ್ಮಾನ್ ನಹಿ. ಎಲ್ಲಿ ಸುಖ ಇರುತ್ತೆ ಅಲ್ಲಿ ದುಃಖ ಬಂದೇ ಬರುತ್ತೆ. ಎಲ್ಲಿ ದುಃಖ ಇದೆಯೋ ಅಲ್ಲಿ ಮೊಮೆಂಟರಿಯಾಗಿ ತಾತ್ಕಾಲಿಕವಾಗಿ ಸುಖವನ್ನು ನೋಡಬಹುದು. ಸುಖ ದುಃಖ ಮೇಲೆ ಎಂದು ಕಾವಡಿ ಕುಂಡಲು ಅಂತ ಹೇಳ್ತಾರೆ ಹಿರಿಯರು. ಒಬ್ಬ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವನು ಆಫೀಸಿಗೆ ಹೋದ, ಕೆಲಸ ಮಾಡ್ತಾ ಕುಂತಿದ್ದಾನೆ, ಮ್ಯಾನೇಜರ್ ಕರೆದ, ಮ್ಯಾನೇಜರ್ ಕರಿತಾ ಇದ್ದಾರೆ ಅಂತ ಹೇಳಿ ಹೋದ, ವಿಶ್ ಮಾಡ್ದ, ಏನು ಸರ್ ಕಂಗ್ರ್ಯಾಚುಲೇಷನ್ಸ್ ಅಂತಂದ. ಇವಾಗ ಆಶ್ಚರ್ಯವಾಯಿತು, ಕಂಗ್ರ್ಯಾಚುಲೇಷನ್ಸ್ ಯಾಕೆ ಆಫೀಸರ್ ನನಗೆ ಕೃತಜ್ಞತೆ ಹೇಳ್ತಾ ಇದ್ದಾನೆ ಯಾಕೆ, ಏನ್ ಸರ್ ವಿಶೇಷ ಅಂತಂದ. ಒಂದು ಪೇಪರ್ ಕೈ ಕೊಟ್ಟ, ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದ ಪ್ರಮೋಷನ್ ಬಂದಿದೆ, ಅವನ ಆನಂದಕ್ಕೆ ಮೇರವಿಲ್ಲ, ಕುಣಿದಾಡ್ತಾ ಇದ್ದಾನೆ, ಸಂತೋಷ ಆಗ್ಬಿಟ್ಟಿದೆ, ಪ್ರಮೋಷನ್ ಬಂದಿದೆ ನನಗೆ. ಹೊರಗೆ ಬಂದ, ಫ್ರೆಂಡ್ಸ್ಗೆಲ್ಲ ತೋರಿಸಿದ, ನನಗೆ ಪ್ರಮೋಷನ್ ಬಂದಿದೆ, ಬಂದಿದೆ ಸಂತೋಷ. ಸ್ವೀಟ್ ತರಿಸು, ಹತ್ತು ತರಿಸು, ಇತ್ತ ಸ್ವೀಟ್ ತರಿಸಿದೆ, ಎಲ್ಲರಿಗೆ ತಿನ್ನಿಸ್ತಾ ಇದ್ದಾನೆ, ಆಫೀಸರ್ಗೂ ಕೊಟ್ಟ, ಸಹ ಉದ್ಯೋಗಿಗಳಿಗೆ ಎಲ್ಲರಿಗೂ ಕೊಟ್ಟ, ಪ್ಯೂನ್ಸ್ಗೆ ಎಲ್ಲರಿಗೂ ಕೊಟ್ಟ, ಬಹಳ ಸಂತೋಷವಾಗಿದ್ದಾನೆ. ಪ್ಯೂನ್ ಬಂದು, ಸರ್ ನಿಮಗೆ ಫೋನ್ ಬಂತು ಅಂದ, ಮತ್ತೆ ಇನ್ನೊಂದು ಪ್ರಮೋಷನ್ ಬಂದತ್ತೆ ನಾವು ಇವನು ಅಂದ್ಕೊಂತಾ ಇದ್ದಾನೆ. ಹಲೋ ಅಂತಂತಂದ್ರೆ ಏನ್ತಿ ಮಾತಾಡ್ತಾ ಇದ್ದಾಳೆ, ಏನು ಮಗನಿಗೆ ಬಹಳ ಸೀರಿಯಸ್ ಐತಿ, ಅರ್ಜೆಂಟಾಗಿ ಬನ್ನಿ. ಆ ನಿಶ ಎಲ್ಲಿಗೋಯ್ತು, ಡಾಕ್ಟರ್ ತೋರಿಸಿದ್ದೀಯಾ, ತೋರಿಸಿದ್ದನ್ರಿ, ಲಾಭ ಇಲ್ಲ, ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾನೆ, ನೀವು ಬೇಗ ಬನ್ನಿ ನೀವು ಹೇಳ್ತಿ. ತವರ್ ಮನೆಗೆ ಹೋಗಿದ್ದಾಳೆ, ಎಷ್ಟೋ ಆನಂದವಾಗಿದ್ದೆ ಇಷ್ಟರ ತನಕ. ಆ ನಿಶ ಎಲ್ಲ ಎಳ್ದೋಗ್ಬಿಡ್ತು, ನನ್ನ ಮಗ, ನನ್ನ ಮಗ, ನನ್ನ ಮಗ. ಹೋಗಿ ಅಳ್ತಾ ಆಫೀಸರ್ ಮುಂದೆ ನಿಂತಾನೆ, ಸರ್ ಈ ರೀತಿಯಲ್ಲಿ ಮೆಸೇಜ್ ಬಂದಿದೆ, ನೀನು ಅರ್ಜೆಂಟ್ ಹೋಗು, ಹೊರಟೋಗ್ ನೀನು. ಎಲ್ಲೋ ದೂರದಲ್ಲಿ ಹಳ್ಳಿಯಲ್ಲಿ ಇದ್ದಾರೆ, ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಅಲ್ಲಿ ಮನೆಗೆ ಹೋಗಿ ತಲುಪಿದ್ದಾನೆ ಮಗ ಸತ್ತಿದ್ದಾನೆ. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದ ಪ್ರಮೋಷನ್ ಬರಬೇಕು ಅಂತ ಬಂತು, ಅದು ಆನಂದ ಇದೆಯಾ, ಸಂತೋಷ ಇದೆಯಾ? ಈಗ ಕುಣಿದಾಡ್ತಾನ, ಈಗ ಹೋಗಿ ಏನ್ ಸ್ವೀಟ್ ತಿನ್ನಿಸ್ತಾನ? ಮಗ ಸತ್ರ ಸತ್ತ ಮೊದಲು ಸ್ವೀಟ್ ತಿನ್ನು, ಪ್ರಮೋಷನ್ ಬಂದಿದೆ ನನಗೆ ಅಂತಾನ? ಇದೆ ನೋಡಿ ಜೀವನ, ನಮ್ಮ ಜೀವನ ಹೇಗೆ ನಡೀತಾ ಇದೆ. ಎಲ್ಲಿ ನೋಡಿ ದುಃಖದಿಂದ ಕೂಡಿದೆ ಈ ಜಗತ್ತು. ಋಷಿ ಮುನಿಗಳ ಬಾಯಲ್ಲಿ ಸುಳ್ಳು ಮಾತು ಬರಲ್ಲ. ಶಂಕರರು ಯೋಗಿ ಪುಂಗವರು ಲೋಕಂ ಶೋಕ ಹತಂಚ ಸಮಸ್ತಂ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅವರು. ಈ ಲೋಕದಲ್ಲಿ ಶೋಕವೇ ಇದೆ, ದುಃಖವೇ ಇದೆ, ದೇರ್ ಇಸ್ ನೋ ಹ್ಯಾಪಿನೆಸ್. ಇಫ್ ಇಟ್ ಆಲ್ ಯು ಫೈಂಡ್ ಹ್ಯಾಪಿನೆಸ್, ದಟ್ ಈಸ್ ಮೊಮೆಂಟರಿ, ತಾತ್ಕಾಲಿಕವಾಗಿರ್ತಕ್ಕಂಥದ್ದೇ. ಆಕಾಶದಲ್ಲಿ ಮಳೆ ಬರುವ ಮುಂಚೆ ಸ್ವಲ್ಪ ಮುಂಚೆ ಬರ್ತಾ ರೀತಿಯಲ್ಲಿ ಮುಂಚೆ ಕೊಡೋದು ನೋಡಿರ್ಬೋದು, ಥಳಕ್ ಥಳಕ್ ಅಂತಂಗೆ ಬರುತ್ತೆ, ಅಷ್ಟೇ ಸಂತೋಷ. ಇರೋದೆಲ್ಲ ದುಃಖನೇ. ಯಾರಿಗಾದ್ರೂ ಕೇಳ್ಕೊಳ್ಳಿ, ಇಲ್ಲಿ ಇಷ್ಟು ಜನ ಕೂತಿದ್ದೀರಿ, ಎಲ್ಲ ಸಂತೋಷವಾಗಿದ್ದೀರಾ? ಇಲ್ಲ, ಇದ್ದ ಹಾಗೆ ಕಂಡು ಬರುತ್ತೆ ಅಷ್ಟೇ. ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಯುವಕನನ್ನು ಕೇಳಿ, ಆರ್ ಯು ಹ್ಯಾಪಿ? ಯೋ ಎಲ್ಲೋ ಹ್ಯಾಪಿ. ನಾನು ಎಮ್ ಎ ಫಸ್ಟ್ ಕ್ಲಾಸ್, ನಾನು ಬಿ ಟೆಕ್ ಫಸ್ಟ್ ಕ್ಲಾಸ್, ನಾನು ಎಂ ಬಿ ಬಿ ಎಸ್ ಫಸ್ಟ್ ಕ್ಲಾಸ್, ಆದರೂ ಕೆಲಸ ಸಿಕ್ಕಿಲ್ಲ. ಏನು ಸಂತೋಷನೋ ಏನೋ ಜೀವನ. ಒಂದು ಕೆಲಸ ಸಿಕ್ಕಿದ್ರೆ ಭಾಳ ಸಂತೋಷವಾಗಿರ್ತೀನಿ. ಒಂದು ಕೆಲಸ ಸಿಕ್ಕಿದ್ಮೇಲೆ ಕೇಳಿ, ಆರ್ ಯು ಹ್ಯಾಪಿ? ಕೆಲಸನೂ ಸಿಕ್ಕಿದೆ, ಮದುವೆ ಆಗ್ಬೇಕಲ್ಲ, ಮದುವೆ ಆದ್ರೆ ಸಂತೋಷವಾಗಿರುತ್ತೆ. ಯಾಕಪ್ಪ ಮದುವೆ ಮಾಡ್ಕೋಬಾರ್ದ? ನಿನಗೆ 15,000, 20,000, 30,000 ಸಂಬಳ ಬರುತ್ತೆ, ನೀನು ಮದುವೆ ಮಾಡ್ಕೋಬಾರ್ದ? ಹುಡುಕ್ತಾ ಇದ್ದೀನಿ. ಕಲರ್ ಸೆಟ್ ಆದ್ರೆ ಕ್ಯಾಶ್ ಸೆಟ್ ಆಗ್ಬಾರ್ದು, ಕ್ಯಾಶ್ ಸೆಟ್ ಆದ್ರೆ ಕಲರ್ ಸೆಟ್ ಆಗ್ಬಾರ್ದು. ಸಮಸ್ಯೆ ನೋಡಿ ಹೇಗಿದೆ, ಅದಕ್ಕೆ ಬಹಳ ಚಿಂತೆ ಆಗದೆ ಇದೆ. ಆ ಹೆಣ್ಣನ್ನು ನೋಡಕ್ ಹೋಗಿದ್ದೀನಿ, ಬ್ಲ್ಯಾಕ್ ಕಲರ್ ಕ್ಯಾಶ್ ಏನ್ ಕೊಡ್ತಾರೆ? ಬೇರೆ ಕಡೆಗೆ ಬಹಳ ಸುಂದರಿ ಹುಡುಗಿ, ಕ್ಯಾಶ್ ಕೊಡ್ತಾ ಇಲ್ಲ. ಮತ್ತೆ ನನಗೆ ಕಲರ್ ಸೆಟ್ ಆಗಬೇಕು, ಕ್ಯಾಶು ಸೆಟ್ ಅಡ್ಜಸ್ಟ್ ಆಗಬೇಕು, ಅವಾಗ ಹ್ಯಾಪಿ ಆಗಿರ್ತೀನಿ. ಹುಡುಕ್ತಾ ಇದ್ದೀನಿ. ಇನ್ನೂ ಕೆಲವು ದಿನಗಳ ನಂತರ ಕೇಳೇನಪ್ಪ ಮದುವೆ ಆಯ್ತು ಅಂತಲ್ಲ, ಸಂತೋಷವಾಗಿದ್ದೀಯಾ? ಮದುವೆನಾಯ್ತು, ಕ್ಯಾಶು ಬಂತು, ಕಲರು ಸರಿ ಹೋಯ್ತು, ಆದರೆ ಆದರೆ ಏನು, ಏನ್ ಮಾಡಬೇಕು? ಅತ್ತೆ ಸೊಸೆಗೆ ಅಡ್ಜಸ್ಟ್ ಆಗ್ಬೋದು. ಆಫೀಸ್ಲಿಂದ ಬಂದ ತಕ್ಷಣ ಮನೆಯಲ್ಲಿ ಇದೊಂದು ಗೋಳು, ಈಕೆ ಕಂಪ್ಲೇಂಟ್ಸ್ ಕೊಡ್ತಾಳೆ ಒಂದ್ ಕಡೆಗೆ, ಒಂದ್ ಕಡೆಗೆ ತಾಯಿ ಕಂಪ್ಲೇಂಟ್ಸ್. ಯಾರ ಮಾತು ಕೇಳ್ಬೇಕು ನಾನು? ಸುಮ್ಮನೆ ಸನ್ಯಾಸ ಆಗಿದ್ರೆ ಬಹಳ ಚೆನ್ನಾಗಿತ್ತು, ಇದೊಂದು ಗ್ರಹಚಾರ ನನಗೆ. ಮತ್ ನೀವು ಯಾವ ಸಂತೋಷ ಇರ್ತಿ? ಏನೋ ಒಂದ್ ಎರಡ್ ಮೂರು ಮಕ್ಕಳನ್ನಾದ್ರೆ ಅವ್ರವ್ರು ಅಡ್ಜಸ್ಟ್ ಮಾಡ್ಕೊಂತಾರೇನು? ಅರ್ಜೆಂಟ್ ಆಗಿ ದೇವ್ರ ಮಕ್ಕಳು ಕೊಡ್ಬೇಕು, ಕನಿಕರಿಸ್ಬೇಕು ಅವನು. ಎಲ್ಲಾ ದೇವರುಗಳಿಗೆ ಬೇಡ್ಕೊಳ್ತಾ ಇದ್ದೇನೆ, ಒಂದೆರಡು ಮೂರು ಮಕ್ಕಳಾದ್ರೆ ಸಾಕು. ನಮ್ಮ ಅಪ್ಪಾಜಿ ಒಬ್ಬನ್ನ, ನಮ್ಮ ತಾಯಿ ಒಬ್ಬಳನ್ನ ನೋಡ್ಕೊಂತಿರ್ತಾರೆ, ಜಗಳ ಕಡಿಮೆ ಆಗ್ಬೋದು. ಏನಪ್ಪ ಎಲ್ಲ ಕೇಳಿದೆ ನಿಮಗೆ ಮಕ್ಕಳಾಗ್ಯಾರಂತಲ್ಲ, ಈಗಾದ್ರೂ ಚೆನ್ನಾಗಿದ್ದೀಯಾ? ಎಲ್ಲಿ ಚೆನ್ನಾಗಿ ಸರ್, ಮೂರು ಮಕ್ಕಳಾಗ್ಯಾವೆ. ಸಣ್ಣ ಹುಡುಗಿಗೆ ಬ್ರೈನ್ ಏನೋ ಡಿಫೆಕ್ಟ್ ಅಂತೆ, ಇನ್ನೊಬ್ಬಡಿಗೆ ಯಾವಾಗೂ ಅನಾರೋಗ್ಯ ಇರುತ್ತೆ, ಇನ್ನೊಬ್ಬಡ್ಗ ಮನೆಯಲ್ಲಿ ಗಲಾಟೆ ಮಾಡ್ತಿರ್ತ, ಅವನ್ ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ಬಿಟ್ಟದ ಅವನಿಗೆ. ಸ್ಕೂಲ್ಗೆ ಹೋಗಂದ್ರೆ ಹೋಗೋದಿಲ್ಲ, ಮನೆಯಲ್ಲಿ ಹಠ. ಹೀಗೆ ಏ ನರಕ ಇಲ್ಲಿ ಇದೆ ನೋಡಿ, ನರಕ ಇದು. ಮತ್ತೆ ಯಾವಾಗ ನೆಮ್ಮದಿ ಅಂದಿರ್ತೇನೇನು? ಮಕ್ಕಳು ಸ್ವಲ್ಪ ದೊಡ್ಡವರಾದ್ರೆ, ಸ್ವಲ್ಪ ದೊಡ್ಡವರಾದ್ರು ಏನಪ್ಪ ಈಗನೂ ಸಂತೋಷವಾಗಿದ್ದೀಯಾ? ಎಲ್ಲಿ ಸರ್ ಅವನು ಎಂಟ್ರೆನ್ಸ್ ಬರ್ದಾನೆ, ಅವನಿಗೆ ಸೀಟೇ ಬರಲಿಲ್ಲ, ಅವನಿಗೆ ಡೊನೇಷನ್ ಕಟ್ಟಬೇಕು, ಅವನಿಗೆ 2 ಲಕ್ಷ ಅಂತೆ ಸಾಲ ಮಾಡಬೇಕು, ಇನ್ನೊಬ್ಬ ಡಲ್, ಅವ್ನಿಗೆ ಎಲ್ಲಿ ಸೇರಿಸ್ಬೇಕು ಏನೋ, ನನ್ನ ಸಂಬಳ ಸಾಲದು. ಅವ್ರಿಗೆ ಯಾವುದೋ ಕೆಲಸ ಸಿಕ್ಕಿದ್ರೆ ನೆಮ್ಮದಿ, ಕೆಲಸ ಸಿಕ್ತು ಆರ್ ಯು ಹ್ಯಾಪಿ? ಎಲ್ಲೇ ಸರ್ ಮಾತು ಕೇಳೋದಿಲ್ಲ. ಅವ್ರಿಗೆ ಮದುವೆ ಆದರೆ ಇವನು ಮದುವೆ ಮಾಡಿಕೊಂಡು ಎಷ್ಟು ಕತೆ ಆಗೈತೆ, ಇನ್ನು ಅವ್ರಿಗೆ ಮದುವೆ ಮಾಡೋದು ಎಷ್ಟು ಕತೆ ಆಗ್ತೈತೋ. ಅದರಿಂದ ಬುದ್ಧ ಹೇಳಿದ ಸರ್ವಂ ದುಃಖಂ, అన్ని చోట్ల దుఃఖమే ఉంది, సుఖము నెమ్మది సంతోషము లేదు. బహిర్ప్రపంచంలో సుఖాన్ని నెమ్మదిని సంతోషాన్ని ఆనందాన్ని వెదికేకి ప్రయత్నం చేస్తున్నారు మీరు అమాయకులు, అజ్ఞానులు, అవివేకులు. దొరకదు. శంకరాచార్యుడు కేళుదలు, యాకిదు దుఃఖ బందిదే స్వామి? ఆచార్యుడు హేళ్తారు, దేహ బందిదే ఆద్దరింద దుఃఖ ఇది. ఈ దుఃఖకి కారణ దేహధారణి. దేహ యాక బంతు స్వామి? పాపపుణ్యములు మాడిద్దేవి ఆద్దరిందలే దేహ బంతు. పాపపుణ్యములకి మూలమేను? నా మాడిన కర్మగులే దక్కి మూల. నమ్మ కర్మకి కారణేయను, నమ్మ రాగద్వేషగలే కారణ. రాగద్వేషములకి కారణమేను స్వామి అంతంద్రె? ద్వైత బుద్ధియే కారణ. ద్వైత బుద్ధికి కారణ అవివేక, అవివేకకి కారణ అజ్ఞాన. అజ్ఞాన అనాది అదు. ఏ పోగొత్తే జ్ఞానదిందలే అజ్ఞానం పోగొత్తే. ఆ జ్ఞాన సంపాదన మాడబేకు. యారికి బేకాగిద్ది ఇది? ఎష్టు జన బేడ్తా ఇద్దరు జ్ఞానకుడి స్వామి అంత? ಇಲ್ಲಿ ಬರೋರೆಲ್ಲ ನಮ್ಮ ಸಮಸ್ಯೆಗಳು ದೂರ ಮಾಡು ಸ್ವಾಮಿ ಅಂತ ಕೇಳುವರೇ ಹೊರತು ಜ್ಞಾನವನ್ನು ಕೊಡು ಸ್ವಾಮಿ ಅಂತ ನಾನು ಕೇಳಿದವರು ಎಷ್ಟುವರೆಗೆ ಯಾರು ಕಾಣಿಸ್ಲಿಲ್ಲ. ಇನ್ನ ಮೇಲೆ ಏನಾದ್ರೂ ಕಾಣಿಸ್ತಾರೇನೋ, ಸಿಗ್ತಾರೆ, ನಾನು ಹುಡುಕ್ಬೇಕೇನೋ? ಅವರಾಗ ಅವ್ರು ಬರ್ತಾರಿಲ್ಲ, ನಾನೇ ಹುಡುಕ್ಬೇಕು ಏನು? ಸ್ವಾಮಿ ನನಗೆ ಸಾಲಗಳು ಜಾಸ್ತಿ ಆಗಿದೆ, ಸ್ವಾಮಿ ನನಗೆ ಆರೋಗ್ಯ ಕೆಟ್ಟೋಗಿದೆ, ಸ್ವಾಮಿ ನನಗೆ ಮಕ್ಕಳಾಗಿಲ್ಲ, ಸ್ವಾಮಿ ನನಗೆ ಮದುವಾಗಿಲ್ಲ, ಸ್ವಾಮಿ ಕೋರ್ಟ್ನಲ್ಲಿ ಕೇಸ್, ಸ್ವಾಮಿ ಆ ತೊಂದರೆ, ಸ್ವಾಮಿ ಈ ತೊಂದರೆ, ಇಂಥವ್ರನ್ನೇ ನೋಡಿದ್ದೇನೆ ಹೊರತು ಸ್ವಾಮಿ ನಾನು ಜ್ಞಾನದ ಪಿಪಾಸನಾಗಿದ್ದೀನಿ, ನನಗೆ ಜ್ಞಾನ ಬೇಕು, ಜ್ಞಾನ ಕೊಡು ಸ್ವಾಮಿ. ಇಷ್ಟರ ತನಕ ಈ ಸಮಸ್ಯೆಗಳಲ್ಲಿ ನರಳುತ್ತೀರಿ ಸ್ವಾಮಿ. ಏನು ಒಂದು ದೂರ ಮಾಡಿದ್ರೆ ಅಲ್ಲಿಗೆ ಮುಗಿತಾ ಇನ್ನೊಂದು ಸಮಸ್ಯೆ ಬರುತ್ತೆ, ಇನ್ನೊಂದು ಸಮಸ್ಯೆ ಬರುತ್ತೆ. ಇದು ಸರಪಳಿ, ಇದು ದೇರ್ ಇಸ್ ನೋ ಎಂಡ್. ಆದ್ದರಿಂದ ನೀವೆಲ್ಲ ನಗುಮುಖಗಳು ನಮ್ಮಲ್ಲಿ ನೋಡ್ತಾ ಇದ್ದೀನಿ, ಆಕ್ಚುಲಿ ಯು ಆರ್ ನಾಟ್ ಹ್ಯಾಪಿ. ಇಲ್ಲಿಂದ ನೋಡಿದ್ರೆ ಎಲ್ಲರೂ ಬಹಳ ಸಂತೋಷವಾಗಿ, ನೆಮ್ಮದಿವಾಗಿ, ಆನಂದವಾಗಿ ಕೂತಂಗ್ ಕಾಣ್ತಾ ಇದ್ದೀರಿ. ಆದ್ರೆ ನಟನೆ ನಮ್ಮ ಮುಂದೆನೇ ನಟನೆ ಮಾಡ್ತಾ ಇದ್ದೀರಿ. ಯು ಆರ್ ಆಕ್ಟಿಂಗ್ ರಿಯಲಿ. ಒಳಗೆ ಸ್ವಲ್ಪ ಹೇಳಿಕೆ ನೋಡಿದ್ರೆ ಗೋಳು ಗೋಳು, ಅಳುವೆ ಅಳುವು, ದುಃಖವೇ ದುಃಖ. ಸ್ವಲ್ಪ ಅಂದ್ರೆ ಆಯ್ತು, ಸ್ಟಾರ್ಟ್ ಆಗತ್ತೆ ಸ್ವಾಮಿ ಅಂತಂತ. ಬಿಕಾಸ್ ಆಚಾರ್ಯರು ಹೇಳಿಬಿಟ್ಟಾರೆ, ಲೋಕಂ ಶೋಕ ಹತಂಚ ಸಮಸ್ತಂ. ಬುದ್ಧ ಅಲ್ಲಿ ಹೇಳ್ದಂಗೆ ಸರ್ವಂ ದುಃಖಂ. ನೀವು ಹೇಳಿದ್ರು ಬಿಟ್ಟರು, ಆಕ್ಷನ್ ಮಾಡಿದ್ರು, ನಟನೆ ಮಾಡಿದ್ರು, ನಿಮ್ಮಲ್ಲಿ ದುಃಖ ಇದೆ, ದುಃಖ ಇದೆ, ದುಃಖ ಇದೆ. ಇದು ಸತ್ಯ. ಒಬ್ಬ ರಾಣಿಗೆ ಮಡಿವಾಳರ ಹೆಂಡತಿಗೆ ಬಹಳ ಸ್ನೇಹ ಇತ್ತು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಯಾಕಂದ್ರೆ ಮಡಿವಾಳ ಅಂದ್ರೆ ಅಗಸರ, ರಾಜಮನೆಯ ಬಟ್ಟೆಗಳೆಲ್ಲ ಅವರು ಒಗಿತಾ ಇದ್ರು. ಆಗ ಹೆಣ್ಮಗಳು ಬಂದು ನಗರದಲ್ಲಿ ನಡ್ತಕ್ಕಂಥ ವಿಷಯಗಳೆಲ್ಲ ರಾಣಿಗೆ ಹೇಳ್ತಾ ಇದ್ಲು. ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಶಿಪ್ ಬೆಳೆದಿತ್ತು. ಮಡಿವಾಳನ ಹೆಂಡತಿ ಒಂದಿನ ಬಂದು ಗೊಳೋ ಅಂತ ಹತ್ತು ಬಿಟ್ಲು ರಾಣಿ ಮುಂದೆ. ಅಯ್ಯೋ ಏನೋ ಆಗಿರ್ಬೇಕು, ಇಲ್ದಿದ್ರೆ ಅಷ್ಟು ಗಟ್ಟಿಯಾಗಿ ಜೋರಾಗಿ ಹೇಗೆ ಹೇಳ್ತಾಳೆ ಅಂತೇಳಿ ನೋಡಿದ್ಲು. ಬಹಳ ಜೋರಾಗಿ ಹೇಳ್ತಾ ಇದ್ದಾಳೆ, ರಾಣಿಗೆ ತಡ್ಕೊಳಕ್ ಆಗಲಿಲ್ಲ, ರಾಣಿ ಅಳಕ್ ಶುರು ಮಾಡಿಲ್ಲ. ಕಾರಣ ಏನು ಕೇಳಿಲ್ಲ, ಅಳ್ತಾ ಇದ್ದಾಳೆ, ಅಳಕ್ ಶುರು ಮಾಡಿಲ್ಲ. ಆಗ ತಾನೆ ರಾಜ ಬರ್ತಾ ಇದ್ದಾನೆ. ರಾಣಿ ಅನ್ನೋದು ನೋಡ್ದ, ರಾಣಿ ಅಂದ್ರೆ ಪಂಚ ಪ್ರಾಣ. ರಾಣಿ ಅನ್ನೋದು ನೋಡಿದ್ರೆ ಗೀತ ಅಳಕ್ ಶುರು ಮಾಡ್ದ, ಮಂತ್ರಿಗಳೆಲ್ಲ ನೋಡಿ ಸೈನ್ಯಾಧಿಪತಿ ಹೇಳಕ್ ಶುರು ಮಾಡಿದ್ರು. ಸೈನ್ಯಾಧಿಪತಿ ಹೇಳ್ತಾ ಇದ್ದ ಸೈನಿಕರೆಲ್ಲ ನೋಡಿದ್ರೆ ಅವರೆಲ್ಲ ಹೇಳ್ತಾ ಇದ್ರು. ಎಲ್ಲಿ ನೋಡಿದ್ರೆ ಅಳಿದ್ರೆ ಹೇಳ ಸರಿ, ಸೈನ್ಯಾಧಿಪತಿ ಸೈನಿಕರನ್ನ ಕಳಿಸ್ಬಿಟ್ಟು ಮನೆಗೆ ಹೋಗ್ರಿ ಅಂತ. ಅವ್ರು ಹತ್ಕೊಂತ ಮನೆಗೆ ಹೋದ್ರು. ಮನೆಯಲ್ಲಿ ಹೆಂಡತಿ ಅವ್ರು ಕೇಳ್ತಾರೆ ಏನು ಏನು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಗಂಧಾಳ ನೋಡಿ ಹೆಂಗ್ರೆ ಹೇಳಕ್ ಶುರು ಮಾಡಿದ್ರು. ಎಲ್ಲಿ ನೋಡಿದ್ರೆ ನಗರದಲ್ಲಿ ಅಳಿದ್ರೆ ಹೇಳು, ಯಾರು ನೋಡ್ತಾರೋ ಹೇಳ್ತಾ ಇದ್ದಾರೆ. ಒಂದು ಸನ್ಯಾಸಿ ಭಿಕ್ಷಾಟನಕ್ಕೆ ಬಂದ, ಮನೆ ಮುಂದೆ ಭವತಿ ಭಿಕ್ಷಾನ್ ದೇಹಿ ಅಂತಂದ. ಹೆಣ್ಮಗಳು ಅಳ್ಕೊಂಡು ಅತ್ಕೊಂತ ಬಂದ ನೋಡಿದ ಇನ್ನೊಂದು ಮನೆಗೆ ಹೋದ, ಅಲ್ಲಿ ಅಳ್ತಾ ಇದ್ದಾರೆ. ಒಂದು 10 ಮನೆ ಸುತ್ತಾಕಿದೆ, ಎಲ್ಲಿ ನೋಡಿದ್ರೆ ಅಳ್ತಾ ಇದ್ದಾರೆ. ಅವನಿಗೆ ಒಂದು ಛಲ ಬಂತು, ಇದಕ್ಕೆ ಕಾರಣ ಕಂಡಿಡಬೇಕು. ಏನಿದು ಎಲ್ಲರೂ ಅಳ್ತಾ ಇದ್ದಾರೆ, ಕಾರಣ ಏನು? ಸರಿ, ಕಾರಣ ಕಂಡಿಡಬೇಕು ಅಂತೇಳಿ ಬಂದು ಹೆಣ್ಮಗಳು ಕೇಳಿದೆ, ಯಾಕಮ್ಮ ತಾಯಿ ಯಾಕೆ ಅಳ್ತಾ ಇದ್ದಿ? ನನ್ನ ಗಂಡ ಅತ್ತ ಆದ್ದರಿಂದ ನಾನು ಅಳ್ತಾ ಇದ್ದೀನಿ. ಆ ಗಂಡನ ಹತ್ರ ಹೋಗಿ ಯಾಕಪ್ಪ ಅಳ್ತಾ ಇದ್ದೀನಿ ನೀನು, ಕಾರಣ ಏನು ಗೊತ್ತಿಲ್ಲ, ಮತ್ತೆ ಯಾಕೆ ಅಳ್ತಾ ಇದ್ದೀ? ಸೈನ್ಯಾಧಿಪತಿ ಹೇಳ್ತಾ ಇದ್ದ, ನಾನು ಅಳ್ತಾ ಇದ್ದೀನಿ. ಅಲ್ಲಿಗೆ ಹೋದ, ಸೈನ್ಯಾಧಿಪತಿ ಹತ್ರ ಹೋಗಿ, ಸ್ವಾಮಿ ಯಾಕೆ ನೀವು ಅಳ್ತಾ ಇದ್ದೀ, ಕಾರಣ ಏನು? ಮಂತ್ರಿಗಳೆಲ್ಲ ಅಳ್ತಾ ಇದ್ರೆ ಅದಕ್ಕೆ ನನಗೆ ಅಳು ಬಂತು ಅಂತ. ನಾನು ಅಲ್ಲಿಗೆ ಹೋದ, ಮಂತ್ರಿನ ಕೇಳಿದೆ, ಯಾಕೆ ಸ್ವಾಮಿ ಹೇಳ್ತಾ ಇದ್ರಿ ನೀವು? ರಾಜ ಹೇಳ್ತಾ ಇದ್ದೇನೆ ಅದಕ್ಕೆ ನಾನು ಅತ್ತೆ. ಸರಿ, ರಾಜ ಹತ್ರ ಹೋದ, ಏನ್ ರಾಜ ಎಲ್ಲರೂ ಹೇಳ್ತಾ ಇದ್ರು, ನಾನು ಮೂರು ಹೇಳ್ತಾ ಇದ್ರೆ, ಕಾರಣ ಏನು? ನನ್ನ ಪ್ರಿಯತಮ ರಾಣಿ ಹತ್ತಲು ಅದಕ್ಕೆ ನಾನು ಅತ್ತೆ. ರಾಣಿ ಹತ್ರ ಹೋದ, ಯಾಕಮ್ಮ ತಾಯಿ ಹೇಳ್ತಾ ಇದ್ದೀ, ಕಾರಣ ಏನು? ನನ್ನ ಸ್ನೇಹಿತೆ ಮಡವಾಳ ರೇಣುಕಿ ಅಳ್ತಾ ಇದ್ದಾಳೆ, ಆದ್ದರಿಂದ ನೀಗಳು ಬಂತು. ಹೋಗಿ ಮಡವಾಳ ನಿನಗೆ ಅಂತ ಇಟ್ಕೊಂಡು ಅವನು, ಏನು ಮಾಡ್ತಾ ಇದ್ದಿ, ಕಾರಣ ಹೇಳು. ಮತ್ತೆ ನನಗೆ ಬಹಳ ದುಃಖ ಆಯ್ತು, ಅದಕ್ಕೆ ಅತ್ತೆ, ಅದಕ್ಕೆ ಕಾರಣ ಏನು? ಯಾಕಲ್ಲ ಅತ್ತೆ, ನಾನು ನನಗೆ ಬಹಳ ದುಃಖ ಆಯ್ತು, ಯಾಕೆ? ನನ್ನ ಕತ್ತೆ ಮರಿ ಸತ್ತಿದೆ, ಅದಕ್ಕೆ ಅತ್ತೆ ನಾನು. ಕತ್ತೆ ಮರಿ ಸತ್ತಿದ್ದೆ ಅಂತೆ, ಎಲ್ಲಿ ಬಹಳ ಅಳು ಬಂತಂತೆ. ರಾಜ ನೇಮಿ ಹೇಳಂತ ಹೋಗಿಯಾಳೆ ಶುರು ಆಯ್ತು ನೋಡಿ. ನಮ್ಮ ಅಳು ಕೂಡ ಕತ್ತೆ ಮರಿ ಹತ್ತಿದ್ದಕ್ಕೆ ಇದ್ದಂಗೆ ಆಯ್ತು. ಸುಮ್ ಸುಮ್ಮನೆ ಆಲೋಚನೆ ಮಾಡೋದು ಹೇಳೋದು, ಆಲೋಚನೆ ಮಾಡೋದು ಹೇಳು, ನಾಳೆ ಏನಾಗುತ್ತೋ ಏನು, ಏನಾಗ್ಬಿಡ್ತೋ ಏನು. ಮಗ ಸ್ವಲ್ಪ ಲೇಟ್ ಆಗಿ ಬರ್ಬೇಕು ಸ್ಕೂಲಿಂದ, ಏನಾಗ್ಬಿಡ್ತೋ ಏನು, ಏನಾಗ್ಬಿಡ್ತೋ ಏನು. ಇದೆಲ್ಲ ಕತ್ತೆ ಮರಿಗತ್ತಂಗೆ. ಮಹಾತ್ಮರಂತಾರೆ, ದೈವಾಂಶ ಸಂಭೂತರಂತಾರೆ, ದುಃಖ ಕೂಡ ನಮ್ಮ ಒಳಿತಿಗಾಗಿಯೇ ಬರುತ್ತೆ. ಎಂಥ ಮಾತು ಹೇಳ್ತಾರೆ, ದುಃಖ ಬಂದ್ರೆ ಚಿಂತೆ ಮಾಡಬೇಡ, ಡೋಂಟ್ ವರಿ. ನಮ್ಮ ಸ್ವಾಮಿನೇ ಹೇಳ್ತಾರೆ, ದುಃಖ ಬಂದ ಮೇಲೆ ಸುಖ ಯಾಕೆ ಬಯಸ್ತೀನಿ ನೀನು? ಸುಖ ದುಃಖ ಎರಡು ಸರಿ ಸಮಾನದಿಂದ ತಿಳಿ, ಸಾಧನೆಯಿಂದ ತಿಳ್ಕೋ, ಸಾಧುವಾಗಿ ಇರು. ನೀನು ದುಃಖ ಬಂದ ತಕ್ಷಣ ಅಳ್ತೀವಿ, ಸುಖ ಬಂದ ತಕ್ಷಣ ಅಗತ್ತೀವಿ. ಕಬೀರ್ ಹೇಳ್ತಾರೆ, ದುಃಖವೇ ಸುಳ್ಳಿರಲ್ಲ ಸಬ್ ಕರೈ, ಸುಖವೇ ಕರೈನ ಕೋಯಿ. ದುಃಖವೇ ಸುಳ್ಳಿರಲ್ಲ ಸಬ್ ಕರೈ, ಸುಖವೇ ಕರೈನ ಕೋಯಿ. ಜೋ ಸುಖವೇ ಸುಳ್ಳಿರಲ್ಲ ಕರೈ, ದುಃಖ ಕಾಯಕೋ ಹೋಯ್. ದುಃಖದಲ್ಲಿ ಮಾತ್ರ ನಾನು ಸ್ಮರಣೆ ಮಾಡ್ತೀನಿ, ಸುಖದಲ್ಲಿ ಮಾಡಲ್ಲ. ನೀನು ಸುಖದಲ್ಲೂ ಕೂಡ ಸ್ಮರಣೆ ಮಾಡೋದು ಕಲ್ತ್ಕೋ, ದುಃಖ ಯಾಕೆ ಬರುತ್ತೆ ನಿನಗೆ? ದುಃಖವೇ ಸುಮಿರನ್ ಸಬ ಕರೈ, ಸುಖವೇ ಕರೈನ ಕೋಯಿ. ಜೋ ಸುಖವೇ ಸುಮಿರನ್ ಕರೈ, ದುಃಖ ಕಾಯಕೂ ಹೋಯ್. ರಿಗಾರ್ಡ್ ಪ್ಲೇಜರ್ ಅಂಡ್ ಪೇನ್ ಆಸ್ ಅಲೈಕ್ ಅಂಡ್ ಸೋ ಆಲ್ಸೋ ಹಾನರ್ ಅಂಡ್ ಡಿಸೈನರ್. He who transcends both joy and sorrow, he alone has comprehended the reality. Regard pleasure and pain as alike. Sukha dukkhavannu ondhe reetiyalli nodatakkanta ondu samachittate beku. Ninde nisthuragalannu avamanagalannu gauravagalannu ondhe reetiyinda nodabeku. ಅದಕ್ಕೆ ನೀವೆಲ್ಲ ಹಾಡ್ತೀರಿ, ದೂಷಿಂಚೇ ವಾಳನ್ನು ಪೋಷಿಂಚು ಮನೆ ನಮ್ಮ, ದುಷ್ಟ ದುರ್ಮಾರ್ಗಗಳನ್ನು ಚೂಚಿ ದೇವಿಂಚು ಮನೆ ನಮ್ಮ. ಎಂತ ಮಾತು ಹೇಳಿದನ್ ಸ್ವಾಮಿ, ದೂಷಿಂಚೇ ವಾಳನ್ನು ಪೋಷಿಂಚಾಗಲಿ, ದುಷ್ಟ ದುರ್ಮಾರ್ಗಿಂದ ನೀನು ನನಗೆ ಒಳ್ಳೇದಾಗಲಿ, ನನ್ನ ನಿಂದೆ ಮಾಡಿ, ನನಗೆ ಅವಮಾನ ಮಾಡಿ, ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಹೀ ಇಸ್ ದಿ ಗ್ರೇಟೆಸ್ಟ್ ಮ್ಯಾನ್. ನನಗೆ ದುಃಖ ಕೊಟ್ಟಿಯಲ್ಲ, ನೀನು ಹಾಳಾಗೋಗ್ಬೇಕು, ನೀನು ಸರ್ವನಾಶವಾಗಬೇಕು. ಇದಲ್ಲ ಪ್ಲೆಜರ್ ಅಂಡ್ ಪೇನ್ ಒಂದೇ ರೀತಿಯಲ್ಲಿ ನೋಡಬೇಕು. ಇಟ್ಸ್ ಆಲ್ ರೈಟ್. ನನ್ನ ಬೈದಿದ್ದೆ ನೀನು, ನಿನಗೆ ಸಂತೋಷ ಆಗಿದೆ, ಯಾವುದೇ ರೀತಿಯಲ್ಲಿ ನನಗೆ ಸಂತೋಷ ಮಾಡಿಸಿದ್ದೇನೆ ನನಗೆ ಸಾಕು, ದೇವ್ರು ನಿನಗೆ ಒಳ್ಳೇದು ಮಾಡಲಿ, ಬಿ ಹ್ಯಾಪಿ, ಅವನಿಗೆ ಆಶೀರ್ವಾದ ಮಾಡಬೇಕು. ರಿಗಾರ್ಡ್ ಪ್ಲೆಜರ್ ಅಂಡ್ ಪೇನ್ ಇಸ್ ಅಲೈಕ್ ಅಂಡ್ ಸೋ ಆಲ್ಸೋ ಹಾನರ್ ಅಂಡ್ ಡಿಸ್ಆನರ್. ಹಿ ಹೂ ಟ್ರಾನ್ಸೆಂಡ್ಸ್ ಬೋತ್ ಜಾಯ್ ಅಂಡ್ ಸಾರೋ, ಹಿ ಅಲೋನ್ ಹ್ಯಾಸ್ ಕಾಂಪ್ರಹೆಂಡೆಡ್ ದ ರಿಯಾಲಿಟಿ. ಪರಮಾತ್ಮ ನಿಮ್ಮ ಇಚ್ಛೆ ಆ ರೀತಿಯಲ್ಲಿದೆ, ಅವ್ರ ಹತ್ರ ಬಯಸಿದ್ದಿ, ಇನ್ನೊಬ್ಬರ ಹತ್ರ ಹೊಗಳಿಸ್ತಿ, ಇನ್ನೊಬ್ಬರ ಹತ್ರ ಬಯಸ್ತಿ, ಎಲ್ಲ ನಿನ್ನ ಕೃಪೆ. ಒಂದ್ಸಾರಿ ನೀನು ಬಯಸಿ ನನ್ನ ಮನಸ್ಸಿನ ಸ್ಥಿತಿ ನೋಡ್ತಾ ಇದ್ದಿ, ಹೊಗಳಿಸಿ ನನ್ನ ಮೇಲೆ ಕೇಳ್ತೀನೇನೋ ಅಹಂಕಾರ ಬರುತ್ತೇನೋ ಅಂತ ನೋಡ್ತಿ, ಎಲ್ಲ ನಿನ್ನ ಪರೀಕ್ಷೆ. ಸುಖಮೇ ದುಃಖಮೇ ಮೇರೆ ಭಗವಾನ್, ತೇರಿ ಇಚ್ಛಾ ಪೂರತು ಹೋ. ಸುಖಮೇ ದುಃಖಮೇ ಮೇರೆ ಭಗವಾನ್, ತೇರಿ ಇಚ್ಛಾ ಪೂರತು ಹೋ. ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಹೇ ಪರಮಾತ್ಮನೇ ನಿನ್ನ ಇಚ್ಛೆ ನೆರವೇರಿ. ನೀನು ಹೇಗಿಟ್ಟೋ ಹೇಗಿಟ್ಟಿದ್ದೀವೋ ಹಾಗಾಗತ್ತೆ. ಇಲ್ಲಿ ಪ್ರಾಣ ಹೋದ್ರೆ ಹೋಗಿ, ಅದು ನಿನ್ನ ಆಶೀರ್ವಾದ ಅಂತ ತಿಳಿತೀನಿ. ಒಳ್ಳೇದ್ ಮಾಡ್ತೀಯ ಮಾಡು, ನಿನ್ನ ಆಶೀರ್ವಾದ ಅಂತ ತಿಳಿತೀನಿ. ಎರಡು ರೀತಿಯಿಂದಲೂ ನಿನ್ನ ಆಶೀರ್ವಾದ ಅಂತಲೇ ನಾನು ತಿಳಿತೀನಿ. ಈ ಭಾವನೆ ನಾವು ಬೆಳೆಸ್ಕೊಳ್ಬೇಕು. ಮಹಾತ್ಮರೆಲ್ಲ ದುಃಖವನ್ನು ಆಹ್ವಾನ ಮಾಡಿದ್ರು, ಸುಖವನ್ನು ಆಹ್ವಾನ ಮಾಡಿದ್ರು, ಅವ್ರು ಕಿಂಚಿತ್ತ ವ್ಯತ್ಯಾಸ ಕಾಣಲಿಲ್ಲ. ಅರ್ಜುನನಿಗೆ ಬಹಳ ದುಃಖವಾಯಿತು, ಅದು ಒಳ್ಳೇದೇ ಆಯ್ತು, ಯುದ್ಧ ಮಾಡಲ್ಲ ನಾನು ಅಂತ ಹೇಳ್ತಾನೆ. ಇವರೆಲ್ಲ ನೆಂಟರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನಾನೇ ಯುದ್ಧ ಮಾಡಲಿ ಮಾಡಲ್ಲ. ಕೃಷ್ಣ ದಿವ್ಯವಾದ ಭಗವದ್ಗೀತೆಯನ್ನು ಕೊಟ್ಟ. ಮೊದಲನೇ ಚಾಪ್ಟರ್ ಅರ್ಜುನದು ಬಂತು, ಅರ್ಜುನನಿಗೆ ಬಂದ ದುಃಖ ಒಳ್ಳೇದೇ ಆಯ್ತು. ಬುದ್ಧನಿಗೆ ದುಃಖ ಬಂತು, ಸರ್ವಸ್ವನ್ನು ಬಿಟ್ಟು ಹೋದ, ಎಲ್ಲಿ ಜ್ಞಾನೋದಯವಾಗಲಿಲ್ಲ, ಯಾರು ಮಾರ್ಗದರ್ಶನ ನೀಡಲಿಲ್ಲ, ಬಹಳ ದುಃಖವಾಯಿತು, ನಾನು ಸಾಯ್ಬೇಕು, ನನ್ನ ರಾಜ್ಯ, ನನ್ನ ಹೆಂಡತಿ, ನನ್ನ ಮಗ, ತಂದೆ ಎಲ್ಲರನ್ನು ಬಿಟ್ಟು ಬಂದೇನೆ, ಇಷ್ಟು ಕಷ್ಟಪಟ್ಟಿದ್ದೀನಿ, ಯಾರೂ ನನಗೆ ಮಾರ್ಗದರ್ಶನ ನೀಡಲಿಲ್ಲ, ಬಹಳ ದುಃಖವಾಯಿತು, ಹೇಗೆ ಸಾಯ್ಬೇಕು, ಆಹಾರವಿಲ್ಲದಲ್ಲೇ ಸಾಯ್ಬೇಕು ನಾನು, ಈ ದೇಹ ತ್ಯಾಗ ಮಾಡಬೇಕು, ಅಲ್ಲಿ ದುಃಖ ಇದೆ. ಬೋಧಿ ವೃಕ್ಷದ ಕೆಳಕ್ಕೆ ಕುಳಿತುಕೊಂಡ, ಏನಾಯ್ತು, ಬುದ್ಧ ಭಗವಾನ್ ಆದ, ಭಗವಾನ್ ಬುದ್ಧ ಆದ. ಮಹಾವೀರನಿಗೆ ದುಃಖ ಬಂತು, ಅದು ಒಳಿತಿಗಾಗಿ ಬಂತು. ಏನಾದ ಮಹಾವೀರ, 24ನೇ ತೀರ್ಥಂಕರನಾದ, ಜಗತ್ತಿನಲ್ಲಿ ಹೆಸರುವಾಸಿಯಾದ. ವೇಮನ ಅಣ್ಣನ ಮಗಳು ಸತ್ತೋಗ್ತಾಳೆ, ಬಹಳ ಪ್ರೀತಿ ಅಣ್ಣನ ಮಗಳಂತೆ, ರೋಗ ಬಂದು ಸಾಯ್ತಾಳೆ, ಆ ದುಃಖ ಆ ಚಿಂತೆ ಮರೆಯಲಾರದೆ ಹೋದ. ವೈರಾಗ್ಯ ಬಂದು ಬಿಡ್ತು, ಏನಾದ ಕೊನೆಯವನು, ಯೋಗಿ ಆದವನು, ಯೋಗಿ ವೇಮನಾದ. ತುಳಸಿದಾಸ್, ಹೆಂಡತಿಯನ್ನು ಬಿಟ್ಟಿರ್ಲಿಕ್ಕಾಗಲ್ಲ, ಅಷ್ಟು ಮೋಹ ಇತ್ತು, ಆಕೆ ಉಪದೇಶವನ್ನು ಕೇಳ್ದ, ಸರ್ವಸ್ವವು ತ್ಯಾಗ ಮಾಡ್ದ, ತುಳಸಿ ರಾಮಾಯಣ ಬರೆದ. ಉತ್ತರ ದೇಶದಲ್ಲಿ ಮನೆ ಮನೆಗೆ ವೇದ ಇದ್ದ ಹಾಗೆ ರಾಮಚರಿತ ಮಾನಸ್. ರಾಮನ ಜೀವನವೆಲ್ಲ ದುಃಖದಿಂದ ಸಾಗಿದ ರಾಮನ ಜೀವನ. ಏನಾಯ್ತು ಆ ದುಃಖ, ಅವತಾರ ಪುರುಷನನ್ನಾಗಿ ಮಾಡಿತ್ತು. ಕೃಷ್ಣನಿಗೆ ಜೀವನದುದ್ದಕ್ಕೆ ಎಲ್ಲರೂ ಬೈದಿದ್ದೆ, ಅವನು ಏನನ್ನಾಗಿ ಮಾಡಿತು, ಯಾವಾಗ್ಲೂ ನಗ್ತಾನೆ ಇದ್ದ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟ ಬರಲಿ, ಯಾರು ಬೈದ್ರು, ಕೃಷ್ಣ ಯಾವಾಗ್ಲೂ ನಗತಾನೆ ಇರ್ತಿದ್ದ. ಏನಾದ, ಪರಿಪೂರ್ಣವಾದ ಅವತಾರ ಎಂಬ ಹೆಸರು ಬಂತು. ಜೀಸಸ್ ಕ್ರೈಸ್ತಗೂ ಬಹಳ ದುಃಖ ಕೊಟ್ರು, ಶಿಲುಬೆ ಏರಿಸಿಗೂ ಸಾಯಿಸಿದ್ರು. ಏನಾಯ್ತು, ಜಗತ್ತಿನಲ್ಲಿ ಹೆಸರಾದ ದೈವ ಕುಮಾರ, ಸನ್ ಆಫ್ ಗಾಡ್ ಅಂತಾರೆ. ಮೊಹಮ್ಮದನಿಗೆ ಮಕ್ಕಳನ್ನ ಮದುವೆಯಾಗಿ ಓಡಿಸಿದ್ರು, ಇಲ್ಲಿ ಇರಬಾರ್ದು ನೀನು ಅಂತೇಳಿ. ಏನಾಯ್ತು, ಆ ದುಃಖವೇ ಒಳ್ಳೇದಾಯ್ತು, ಪ್ರವಾದಿ ಪಟ್ಟ ಸಿಕ್ತು ಅವರಿಗೆ, ಜಗದ್ಗುರುವಾದ್ರು. ದುಃಖ ಹೇಗೆ ಮರೆತ್ರಿ ಇವರು, ಅವರಿಗೆ ಚೀಲ ಕಚ್ಚಿದ್ರೆ ನೋವಾಗ್ತಿರ್ಲಿಲ್ಲ ಸ್ವಾಮಿ, ಹಾವು ಕಚ್ಚಿದ್ರೆ ತೊಂದರೆ ಆಗ್ತಿರ್ಲಿಲ್ಲ, ಸೊಳ್ಳೆ ಕಚ್ಚಿದ್ರೆ ನೋವಾಗ್ತಿರ್ಲಿಲ್ಲ, ಅವರಿಗೆ ರೋಗ ರುಜಿನಗಳು ಏನೂ ಬರಲಿಲ್ವಾ, ಅವ್ರಿಗೆ ತೊಂದರೆ ಆಗಲಿಲ್ವಾ, ಎಲ್ಲರ ದೇಹದಂತೆ ಅವರ ದೇಹ, ಅವ್ರಿಗೂ ತೊಂದರೆ ಆಗ್ತಾ ಇತ್ತು. ಮತ್ತೆ ಅದೇ ಹೇಗೆ ಮರ್ತಾರವರು? ಅವರು ಹೇಳ್ತಾರೆ, ಬಾಹ್ಯ ಲೋಕದಲ್ಲಿ ದುಃಖ ಇದೆ, ಬಾಹ್ಯ ಲೋಕದಲ್ಲಿ ಶೋಕವಿದೆ, ಅಸಮಾಧಾನವಿದೆ, ಅಂತರ ಲೋಕ ಒಂದಿದೆ. ಅವರು ಅದರಲ್ಲಿ ಯಾವಾಗಲೂ ತನ್ನಲ್ಲೀನರಾಗಿರ್ತಿದ್ರು. ಆದ್ದರಿಂದ ಬಾಹ್ಯ ಲೋಕದ ಜ್ಞಾನ ಅವ್ರಿಗೆ ಕಡಿಮೆ ಇರ್ತಿತ್ತು. ಯಾವಾಗೂ ಅವರು ಬಾಹ್ಯ ಲೋಕಕ್ಕೆ ಬರೋದು. ಅಂತಹ ಜ್ಞಾನ ಹೇಗೆ ಬಂತು? ಧ್ಯಾನದಿಂದ ಜ್ಞಾನ ಉಂಟು. ಇವರೆಲ್ಲರೂ ಹೆಸರುಗಳು ಹೇಳಿದ್ನಲ್ಲ, ಧ್ಯಾನದ ಸಾಕಾರ ಮೂರ್ತಿಗಳವರು. ಆ ಧ್ಯಾನದಲ್ಲಿ ಒಂದು ಸಾರಿ ನೀವು ಒಳಗೆ ಹೋದ್ರಿ ಅಂತಂದ್ರೆ ಬಾಹ್ಯ ಜಗತ್ತಿನ ತೊಂದರೆಗಳೆಲ್ಲ ಮರ್ತೋಗ್ಬಿಡ್ತೀರಿ. ಯು ವಿಲ್ ಫರ್ಗೆಟ್ ಯುವರ್ ಸೆಲ್ಫ್. ಇದಕ್ಕೆ ಇದು ನೂರಕ್ಕೆ ನೂರಷ್ಟು ಸತ್ಯ ಇದೆ. ಆ ಧ್ಯಾನದ ಪದ್ಧತಿ ನೀವು ಕಲಿಯಬೇಕು. ನಿಮ್ಮಲ್ಲಿ ಯಾರಿಗೂ ಇಲ್ಲದು. ಅದು ನಾನು ಕಲಿಸಕ್ಕೆ ಸಿದ್ಧನಾಗಿದ್ದೇನೆ ಅಂತಂದ್ರೆ ಕಲಿಯಕ್ಕೆ ನೀವು ಸಿದ್ಧರಾಗಿಲ್ಲ. ಪಾಠ ಕಲಿಸಕ್ಕೆ ಮೇಷ್ಟು ಸಿದ್ಧರಾಗಿದ್ದಾರೆ, ವಿದ್ಯಾರ್ಥಿಗಳು ಸಿದ್ಧರಾಗಿಲ್ಲ. ನಮಗೆ ಚಾಕ್ಲೇಟ್ ಕೊಡು, ನಮಗೆ ತಿಂಡಿ ಕೊಡು, ಅದು ಕೊಡು, ಇದು ಕೊಡು ಅಂತ ಇದು ಮಾಡ್ತಾರೆ ಹೊರತು ನಾವು ವಿದ್ಯೆ ಕಲಿಬೇಕು ಎಂಬ ಬುದ್ಧಿ ಶಿಷ್ಯರಿಗೆ ಭಕ್ತರಿಗೆ ಇಲ್ಲದ. ಆದ್ದರಿಂದ ಲೌಕಿಕ ಸಮಸ್ಯೆಗಳಲ್ಲಿ ಮುಳುಗಿದ್ದೀರಿ ನೀವು. ಇದಿಷ್ಟೇ, ಎಷ್ಟು ತನಕ ಸಾಯ ತನಕ ಇಷ್ಟೇ ಇರುತ್ತೆ. ಇದು ಬಿಡಿ, ಮತ್ತೊಂದು ಲೋಕ ಇದೆ. ಅಂತರ್ಭಾವನ ರೂಪ ದಿಖಾಯ ಅದು ತೋರಿಸ್ತಾನೆ ಸದ್ಗುರು. ಅಂತರ್ಭಾವನೆ ರೂಪವನ್ನು ಸದ್ಗುರು ತೋರಿಸ್ತಾನೆ. ತೋರಿಸಕ್ ನಾನು ಸಿದ್ಧನಾಗಿದ್ದೇನೆ. ಒಂದು ಸಾರಿ ಅದರ ರುಚಿ ನೋಡಿ, ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್. ಅದಕ್ಕೆ ಸ್ವಲ್ಪ ಸಹಕಾರ ನೀಡಬೇಕು, ಅದು ನಿಮಗೆ ಬಿಟ್ಟಿದ್ದು. ಬಹಿರ್ಲೋಕದಲ್ಲಿ ನೀವು ಸುಖ ಹುಡುಕಕ್ಕೆ ಪ್ರಯತ್ನ ಮಾಡಬೇಡ್ರಿ, ಸಿಗೋದಿಲ್ಲ. ಇಲ್ಲಿ ನೆಮ್ಮದಿಲ್ಲ, ಆನಂದ ಇಲ್ಲ, ಸಂತೋಷವಿಲ್ಲ. ಅಂತರ್ಲೋಕದಲ್ಲಿ ನೀವು ಸ್ವಲ್ಪ ಪ್ರಯಾಣ ಮಾಡ್ರಿ, ಸ್ವಲ್ಪ ಸ್ವಲ್ಪ ಪ್ರಾರಂಭ ಮಾಡ್ರಿ, ಗೊತ್ತಾಗುತ್ತೆ. ನಿಮಗೆ ಅದರ ABCD ಗೊತ್ತಿಲ್ಲ. ಯಾರೋ ಅನ್ಬೋದು ನಾನು ಧ್ಯಾನ ಮಾಡ್ತೀನಿ ಸರ್ ಸ್ವಾಮಿ ಕಣ್ಣು ಮುಚ್ಕೊಂಡು ಅಂತ. ಏನು ಕಾಣುತ್ತೆ ಒಳಗೆ? ದೇವರು ಕಾಣುತ್ತಾನೆ, ದೇವ ಕಾಣಿಸುತ್ತೆ. ಅದಕ್ಕೆ ಆ ಟೆಕ್ನಿಕ್ ಇದೆ, ಒಂದು ರೀತಿ ಇದೆ, ಒಂದು ಪದ್ಧತಿ ಬಂದಿದೆ, ಒಂದು ವಿಧಾನ ಇದೆ. ಆ ವಿಧಾನವನ್ನು ಅನುಸರಿಸಬೇಕು. ಒಬ್ಬೊಬ್ಬ ಸ್ವಾಮಿ ಒಂದೊಂದು ಪದ್ಧತಿಯನ್ನು ಅವಲಂಬಿಸುತ್ತಾನೆ. ನಮ್ಮ ಯೋಗಪೀಠದಲ್ಲಿ ಒಂದು ಪದ್ಧತಿ ಇದೆ, ಒಂದು ನಿರ್ದಿಷ್ಟವಾದ ಮಾರ್ಗವನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಆ ಮಾರ್ಗಕ್ಕೆ ಮಾರ್ಗದರ್ಶನ ನೀಡಕ್ಕೆ ನಾನು ಸಿದ್ಧನಾಗಿದ್ದೀನಿ, ನೀವು ಸಿದ್ಧರಾಗಿಲ್ಲ. ಹೇಗೆ ನಾವು ಬರಬೇಕು, ಹೇಗೆ ನಾವು ಜಗತ್ತಿನಿಂದ ಹೋಗಬೇಕು? ಕಬೀರಾ ಜಗುಹ ಪೈದಾ ಹುಯೆ ಜಗುಹಸ ಹಮರೋಯೆ. ಕಬೀರಾ ಜಗುಹ ಪೈದಾ ಹುಯೆ ಜಗುಹಸ ಹಮರೋಯೆ ಐಸಿ ಕರ್ಮಿ ಕರು ಚಲೆ ಹಮ ಹಸೆ ಅವರು ಜಗುರೋಯೆ. ಹೀಗೆ ಬಾಳಬೇಕು, ಹೀಗೆ ಬದುಕಬೇಕು ಅಂತ ಕಬೀರ ಹೇಳ್ತಾರೆ. ಕಬೀರಾ ಜಗುಹ ಪೈದಾ ಹುಯೆ, ನಾವು ಹುಟ್ಟಿದೀವಲ್ಲ, ಹಮರೋಯೆ ನಾವು ಅಳ್ತಾ ಬಂದಿದ್ದೀವಿ, ಜಗ ಹಸ ಜಗತ್ತಲ್ಲಿ ನಕ್ಕಿದೆ ಅಂತ. ಕೆಲವಂತ ಕೇಕೆ ಹೊಡೆದು ಜಗತ್ತಿಗೆ ಬಂದ ತಕ್ಷಣ ತಂದೆಗೆ ಏನ್ ಸಂತೋಷ ಆಗುತ್ತೋ? ಹೆಣ್ಣ ಗಂಡ ಗಂಡು ಆ ಗಂಡು ಗಂಡು ನಗುತ್ತಾರೆ, ಅವರು ತಾಯಿ ನಗುತ್ತಾರೆ, ತಂದೆ ನಗುತ್ತಾರೆ, ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಖುಷಿ ಖುಷಿ ಸ್ವೀಟ್ ಹಂಚ್ಕೊಂತಾರೆ, ಅವ್ರು ನಗುತ್ತಾ ಇರ್ತಾರೆ, ಈ ಮಗು ಅಳ್ತಾ ಇದೆ. ಕಬೀರಾ ಜಗುಹಂ ಪೈದಾ ಹುಯೇ ಜಗುಹಸ ಹಮರೋಯೇ ಐಸಿ ಕರುಣೆ ಕರುಚಲೆ. ಇಂಥ ಕೆಲಸ ನಾವು ಮಾಡುವಾಗ ಎಂಥ ಕೆಲಸ? ಹಮ ಹಸೆ ಜಗುರೋಯೆ, ನಾವು ನಗು ನಗುತ್ತಾ ಜಗತ್ತನ್ನು ಬಿಟ್ಟು ಹೋಗ್ಬೇಕು. ಹೋಗುವಾಗ ಜಗತ್ತು ಬಿಟ್ಟು ಹೋಗೋ ಅಳಬಾರದಂತೆ ನಾವು ನಗು ನಗುತ್ತಾ ಹೋಗ್ಬೇಕು. ಜಗುರೋಯೆ ಜಗತ್ತೆಲ್ಲ ಅಳಬೇಕು. ಎಂಥ ಒಳ್ಳೆ ಮನುಷ್ಯ ಹೋಗ್ತಾ ಇದ್ದಾನೆ, ಎಂಥ ದಿವ್ಯ ಪುರುಷ ಜಗತ್ತು ಬಿಟ್ಟು ಹೋಗ್ತಾ ಇದ್ದಾನೆ, ಎಂಥ ಪ್ರವಾದ ಪುರುಷ ಹೋಗ್ತಾ ಇದ್ದಾನೆ, ಎಂಥ ಒಳ್ಳೆ ಮನುಷ್ಯ. ಜಗತ್ತೆಲ್ಲ ಅಳಬೇಕು. ಬುದ್ಧ ಸತ್ತಾಗ ಹತ್ತಿದೆ ಜಗತ್ತು, ಮಹಾವೀರ್ ತೀರ್ಕೊಂಡಾಗ ಹತ್ತಿದೆ, ಜೀಸಸ್ ಕ್ರೈಸ್ಟ್ ತೀರ್ಕೊಂಡಾಗ ಹತ್ತಿದೆ, ಎಂಥ ಒಳ್ಳೆ ಮನುಷ್ಯ ಹೋಗ್ತಾ ಇದ್ದಾನೆ. ಐಸಿ ಕರ್ಣಿ ಕರಚಲೆ ಹಮ ಹಸೆ ಅವ್ರು ನಗನಗ್ತಾ ಹೊರಟೋದ್ರು ಜಗರ್ ವಯೇ. ಇಂಥ ಜೀವನ ನಾವು ನಡೆಸಬೇಕು, ಈ ಜೀವನ ಹೋರಾಟ ಅಂತ ಹೇಳಿದ್ದೇನೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯವು ನುಡಿಯುವುದೇ ದೇವಲೋಕ, ಮಿಥ್ಯವು ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಂಥೆಂಥ ಸಂದರ್ಭಗಳು ಈ ನಮ್ಮ ಜೀವನದಲ್ಲಿ ಬರ್ತವೆ, ಅದನ್ನು ನಾವು ಎದುರಿಸಬೇಕಾಗುತ್ತೆ. ಲೈಫ್ ಈಸ್ ಎನ್ ಅಪರ್ಚುನಿಟಿ, ಕ್ಯಾಶ್ ಆನ್ ಇಟ್. ಲೈಫ್ ಈಸ್ ಎನ್ ಅಡ್ವೆಂಚರ್, ಗೆಟ್ ಇನ್ ಟು ಇಟ್. ಲೈಫ್ ಈಸ್ ಎ ಟ್ರಾಜಿಡಿ, ಗ್ರೋ ಫ್ರಮ್ ಇಟ್. ಲೈಫ್ ಈಸ್ ಎ ಸ್ಟ್ರಗಲ್, ಮೇಕ್ ಇಟ್ ಸೀಕ್ರೆಟ್. ಲೈಫ್ ಈಸ್ ಎ ಸಾಂಗ್, ಸಿಂಗ್ ಇಟ್. ಲೈಫ್ ಈಸ್ ಎ ಪ್ರಾಮಿಸ್, ಮೀಟ್ ಇಟ್. ಲೈಫ್ ಈಸ್ ಎ ಗೇಮ್, ಪ್ಲೇ ಇಟ್. ಲೈಫ್ ಈಸ್ ಎ ಡ್ಯೂಟಿ, ಫುಲ್ಫಿಲ್ ಇಟ್. ಲೈಫ್ ಈಸ್ ಎ ಚಾಲೆಂಜ್, ಎನ್ಕೌಂಟರ್ ಇಟ್. ಲೈಫ್ ಈಸ್ ಎ ಡ್ರೀಮ್, ರಿಯಲೈಸ್ ಇಟ್. ಲೈಫ್ ಈಸ್ ಎ ಬ್ಯೂಟಿ, ಫೀಲ್ ಇಟ್. ಲೈಫ್ ಈಸ್ ಎ ಬ್ಲಿಸ್, ಎಕ್ಸ್ಪೀರಿಯನ್ಸ್ ಇಟ್. ಲೋಕದಲ್ಲಿ ಚೋಕವಿದೆ ಎಂಬ ವಿಷಯಕ್ಕೆ ಇಷ್ಟೊತ್ತಾಯಿತು. ಇನ್ನು ವ್ಯಾಧಿಯೇನು, ಅಭಿಮಾನವೇನು, ಇದು ಮುಂದಿನ ವಾರ ಮತ್ತೆ ಇದನ್ನು ಹೇಳಿ 5ನೇ ಶ್ಲೋಕಕ್ಕೆ ಹೋಗಬೇಕಾಗತ್ತೆ. ಇಲ್ಲಿಗೆ ಟೈಮ್ ಮುಕ್ತಾಯವಾಗ್ತಾ ಇದೆ.